ರಕ್ತ ಅಶುದ್ಧ ಆಗಿದ್ದರಿಂದ ಈ ರೀತಿ ಚರ್ಮದ ಮೇಲೆ ಸಮಸ್ಯೆಗಳು. ನೀ ಚರ್ಮ ಅದು ತನ್ನ ಸೇವೆಗೆ ಏನೋ ಆಯ್ಕೆ ಬಚ್ಚಿದರೆ ಅದು ಇವತ್ತು ಹೋದ್ರೆ ಮತ್ತೆ ನಾಳೆ ಆಗುತ್ತೆ. ಎಲ್ಲಿವರೆಗೂ ರಕ್ತ ಶುದ್ಧ ಆಗಿಕೊಂಡಿರಬೇಕು, ಎಲ್ಲಿವರೆಗೂ ನಮ್ಮ ಈ ಚರ್ಮದ ಸಮಸ್ಯೆಗಳನ್ನು ಹೋಗುತ್ತೆ, ಗುಳ್ಳೆ ಆಗೋದು, ತುರುತಿ ಆಗೋದು, ಮತ್ತೊಂದು ಇನ್ನೊಂದು ಈ ರೀತಿ ಎಲ್ಲ ಸಮಸ್ಯೆಗಳು ತದ್ದಾಗುತ್ತೆ. ಎಲ್ಲಿವರೆಗೂ ನಾವು ರಕ್ತ ಶುದ್ಧಿ ಮಾಡಬೇಕು ಅಲ್ಲಿವರೆಗೂ ಇದಕ್ಕೆ ಬೇರೆ ಉಪಾಯ ಆಗುತ್ತೆ. ಅದೇ ರೀತಿ ಕೇವಲ ಈ ಸಮಸ್ಯೆಗೆ ಆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲು ನಾವು ಪ್ರಯತ್ನ. ಆದರೆ ನಿಜವಾಗಿಯೂ ಕೂಡ ಇಷ್ಟೆಲ್ಲ ಆಧುನಿಕ ಸಲಕರಣೆಗಳು ನಮ್ಮ ಹತ್ರ ಇದಾಗಬೇಕು, ಆದರೂ ಕೂಡ ಜೀವನ ಏನಾಗ್ತಾ ಇದೆ, ಜೀವನ ಮಾಡೋದು ಕಠಿಣ. ಮೊದಲು ಕಾರ್ ಇರಲಿಲ್ಲ, ಬಸ್ ಇರಲಿಲ್ಲ, ಎಲ್ಲ ನಡ್ಕೊಂಡು ಹೋಗ್ತಾರೆ. ಆದರೆ ಈಗ ನಡ್ಕೊಂಡು ಹೋಗಿ ಕಾರು, ಬಸ್ಸು, ಟ್ರೈನು, ಏರೋಪ್ಲೇನ್ ಎಲ್ಲಾನು ಮಾಡ್ತಾರೆ. ಎಲ್ಲವನ್ನೂ ಇವಾಗ ನಾವು ವಿನಾಯಕಗಳನ್ನು ಕೊಟ್ಟಿದ್ದಾರೆ ಕಂಡು. ಆದರೆ ಮೊದಲು ಮಾತಾಡಲಿಕ್ಕೆ ಟ್ರಂಕಾಲ್ ಹಚ್ಚಿರ್ತಾರೆ, ಇವಾಗ ಯಾಕಂದ್ರೆ ಎಲ್ಲರ ಹತ್ರ ಮೊಬೈಲ್ ಬಂತು. ಎಲ್ಲರ ಮೊಬೈಲ್ ಏನು ಮಾಡಿರಿ, ಸ್ವಿಚ್ ಆಫ್ ಮಾಡಿ. ನಾನು ಸ್ವಿಚ್ ಆಫ್ ಮಾಡಿದ್ದೇನೆ, ಯಾಕಂದ್ರೆ ಹೇಳಿದ್ರೆ ಏನಾಗ್ತದೆ, ಕೃಷ್ಣ ಕಥೆ ಒಳಗೆ ಅದಂತಾರಲ್ಲ ಶುಭಿ ಒಳಗೆ ಕರಡಿ ಬಿಟ್ಟೆ, ಅದಕ್ಕೆ ಎಲ್ಲರೂ ಏನು ಮಾಡ್ರಿ, ಬಂದ್ ಮಾಡಿ. ಕೃಷ್ಣನ ಕಥಾಮೃತದೊಳಗೆ ಯಾವ ಅಡ್ಡಿ ಆತಂಕ ಇರಬಾರ. ಹೌದಲ್ಲ, ಈ ರೀತಿ ಎಲ್ಲ ರೀತಿ ಆಧುನಿಕ ಸಲಕರಣೆಗಳು, ಲ್ಯಾಪ್ಟಾಪ್ ಬಂದಿದೆ, ಕಂಪ್ಯೂಟರ್ ಬಂದವ, ಕ್ಯಾಲ್ಕುಲೇಟರ್ ಬಂದಿದೆ, ಎಲ್ಲ ರೀತಿ ಸಲಕರಣೆಗಳು ನಮ್ಮ ಹತ್ರ ಇದೆ. ಆದರೆ ಜೀವನ ಮಾಡೋದು ಕಠಿಣ ಆಗ್ತದೆ. ಯಾಕೆ, ಇವು ಒಂದೊಂದು ಸಮಸ್ಯೆಗೆ ನಾವು ಪರಿಹಾರ ಕಂಡು ಮಾತಾಡಲಿಕ್ಕೆ ಮೊಬೈಲ್ ಮಾತಾಡೋದು ಮಾಡೋದು, ಆಮೇಲೆ ಅಡ್ಡಾಡೋದಕ್ಕೆ ಏರೋಪ್ಲೇನು, ಟ್ರೈನು, ಬಸ್ ಎಲ್ಲ ಕಂಡು ಒಂದು ಸಮಸ್ಯೆಗೆ ಪರಿಹಾರ ಕಂಡು ಇದು ಮಾಡಿ. ಆದರೂ ಕೂಡ ಸಮಸ್ಯೆಗಳು, ಆತಂಕ, ಗಲಭೆ, ಮನೋಭಾವ, ಇದು ಜನರ ಇದು ಟೆನ್ಷನ್ ಅಥವಾ ಮಾನಸಿಕ ಒತ್ತಡ ಜಾಸ್ತಿ ಆಗ್ತದೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು. ಯಾಕೆ, ಯಾಕಂದ್ರೆ ನಾವು ರಕ್ತವನ್ನು ಶುದ್ಧೀಕರಣ ಮಾಡಿಲ್ಲ, ಆದ್ದರಿಂದ ಇವೆಲ್ಲ ಸಮಸ್ಯೆಗಳು ಉಂಟಾಗ್ತವೆ. ಎಲ್ಲಿಯವರು ರಕ್ತ ಶುದ್ಧಿ ಮಾಡೋದಿಲ್ಲ ಅಲ್ಲಿವರೆಗೂ ಈ ಸಮಸ್ಯೆ ಬಗೆಹರಿಸಿದೆ. ಅದೇ ರೀತಿ ಎಲ್ಲಿವರೆಗೂ ನಾವು ಹೃದಯ ಶುದ್ಧಿ ಮಾಡೋದಿಲ್ಲ ಅಲ್ಲಿವರೆಗೂ ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಮತ್ತು ಸಮಾಜಕ್ಕೆ ಆಗತಕ್ಕಂಥ ಏನು ಸಮಸ್ಯೆಗಳಿದಾವಲ್ಲ ಅದಕ್ಕೆ ಪರಿಹಾರ ಇದೆ. ಯಾಕಂದ್ರೆ ಹೃದಯ ಶುದ್ಧ, ಯಾವ ರೀತಿ ರಕ್ತ ಶುದ್ಧ ಆಗಿರುತ್ತೆ ಅದೇ ರೀತಿ ಹೃದಯ. ಮತ್ತು ಹೃದಯ ಶುದ್ಧಿ ಮಾಡಲಿಕ್ಕೆ ಯಾವುದಾದ್ರು ಮಾರ್ಕೆಟ್ನೊಳಗೆ ಸೋಸಿರ್ತಾವ ಅಥವಾ ಯಾವ್ದು ಡಿಟರ್ಜೆಂಟ್ ಪೌಡರ್ ಹಾಕ್ತಿಕ್ಕೆ ಕೊಟ್ಟರು, ಆ ಹೃದಯ ಶುದ್ಧಿ ಮಾಡಲಿಕ್ಕೆ ಕೃಷ್ಣ ಕಥೆ ಕೇಳಿ. ಅದರಿಂದ ಏನಾದರೂ ಹೃದಯ ಶುದ್ಧ ಆಗ್ತದೆ. ಹೃದಯ ಶುದ್ಧ ಆಗೋದ್ರೆ ವ್ಯಕ್ತಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ನಷ್ಟ ಆಗ್ತದೆ. ಅಂದ್ರೆ ಇದು ಹೃದಯದಲ್ಲಿ ಸಮಸ್ಯೆ ಮಾಡ್ತಾರೆ. ಏನ್ ಜಗತ್ತಿನಲ್ಲಿ ಏನೇ ಯುದ್ಧ, ಗಲಭೆ, ಆತಂಕ, ಇದಕ್ಕೆಲ್ಲ ಏನು ಕಾರಣ, ಜನರ ಹೃದಯದಲ್ಲಿ ಕ್ರೋಧ, ಕ್ರೋಧ ಇನ್ನೊಬ್ಬರ ಮೇಲೆ ಕ್ರೋಧ, ಈರ್ಷೆ ಅಥವಾ ಮತ್ಸರ ಮತ್ತು ಅತಿ ಆಸೆ, ಲೋಭ. ಒಬ್ಬ ವ್ಯಕ್ತಿ ಮೊನ್ನೆ ನಾವು ಕೇಳಿದಾಗಲಿ ಆಂಧ್ರಪ್ರದೇಶದ ಯಾರೋ ಒಬ್ಬ ರಾಜಕಾರಣಿ ಎಷ್ಟಿತ್ತಂತ, ಅದು 1,75,000 crore ಅಷ್ಟು ಹಣ ಗಳಿಸಿದ್ರು. ಅದೆಲ್ಲ ಬ್ಲ್ಯಾಕ್ ಮೇಲ್, ಆಮೇಲೆ ಎಲ್ಲ ಅವ್ರ ಇನ್ಕಮ್ ಟ್ಯಾಕ್ಸ್ ಎಲ್ಲ ಆಮೇಲೆಲ್ಲ ರೇಡ್ ಮಾಡಿ ಅವರಿಗೆ. ಒಬ್ಬ ವ್ಯಕ್ತಿಗೆ ಜೀವನ ಮಾಡಲಿಕ್ಕೆ ಅಷ್ಟು ಬೇಕು, 1,75,000 crore ಅವನು ಗಳಿಸಿದ್ರು. ಆದ್ರೆ ಒಬ್ಬ ಸಾಧಾರಣ ಒಬ್ಬ ಮಂತ್ರಿಗೆ ಎಷ್ಟಿರ್ತದೆ ಗೊತ್ತಾನೆ, ಪಗಾರ ಎಷ್ಟಿರ್ತದೆ, 10-15,000 ಇರ್ತದೆ. 10-15,000 ಇರೋ ವ್ಯಕ್ತಿ ಜಗತ್ತಿನಲ್ಲಿ ನೋಡಿ ಯಾವ ರೀತಿ ಜೀವನ ಮಾಡ್ತಾರೆ. ಮತ್ತು ಅವರು ಪಗಾರ ತೊಗೊಂಡ್ರು, ಮತ್ತು ಇಷ್ಟಿಂದ ಹಣ, ಇಷ್ಟೆಲ್ಲ ಹಣ ಇಲ್ಲಿ, ಯಾಕೆ ಅತಿ ಆಸೆ. ಅದರಿಂದ ಈ ಎಲ್ಲ ಸಮಸ್ಯೆಗಳಿದಾವಲ್ಲ, ಇದಕ್ಕೆ ಪರಿಹಾರ ಕೇವಲ ಚಳುವಳಿ ಮಾಡೋದ್ರಿಂದ. ಈಗ ಎಲ್ಲ ಕಡೆಯಿಂದ ಚಳುವಳಿ ಮಾಡ್ತಾರೆ, ಚಲೋ ದಿಲ್ಲಿ, ಚಲೋ ದಿಲ್ಲಿ, ಚಲೋ ದಿಲ್ಲಿ, ದಿಲ್ಲಿ ಜಾಗ, ದಿಲ್ಲಿ ಒಳಗೆ ಹೋಗಿ ಅಲ್ಲಿ ನಾವು ಕಂಪ್ಲೇಂಟ್ ಮಾಡೋದು, ಅಥವಾ ಬೆಂಗಳೂರಿನ ಚಲೋ ಬೆಳೆ ಈ ರೀತಿ ಹೋಗಿ ದೊಡ್ಡದೊಂದು ಗುಂಪು ಕಟ್ಕೊಂಡು ಹೋಗಿ ಸರ್ಕಾರಕ್ಕೆ ಅವರು ಮನವಿ ಸಲ್ಲಿಸ್ತಾರೆ. ಆದರೂ ಏನೋ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಯಾಕೆ, ಯಾಕಂದ್ರೆ ಎಲ್ಲಿವರೆಗೂ ಹೃದಯ ರಕ್ತ ಶುದ್ಧಿ ಆಗಬೇಕು, ಅಲ್ಲಿವರೆಗೂ ನೀವು ಆಯಿಂಟ್ಮೆಂಟ್ ಹಚ್ಚಿದ್ರೆ ಏನೋ ಆಗೋದಿಲ್ಲ. ಅದರಂತೆ ಹೃದಯ ಎಲ್ಲಿವರೆಗೂ ಶುದ್ಧ ಆಗೋದಿಲ್ಲ ಅಲ್ಲಿವರೆಗೂ ಈ ರೀತಿ ಸಮಸ್ಯೆಗಳಿಗೆ ಪರಿಹಾರ ಮೇಲಿನ ತೋರಿಕೆ ಮಠಗಳು ಮಾಡಿದ್ರೆ ಅದಕ್ಕಿಂತ ಏನು ಫಾಯ್ದೆ ಆಗುತ್ತೆ? ಆದ್ದರಿಂದ ಅದಕ್ಕೇನು ಒಳ್ಳೆಯ ಉಪಾಯ? ಭಗವಂತನ ಕೃಷ್ಣನ ಕಥೆಯನ್ನು ಕೇಳಬೇಕು. ಯಾಕೆ? ನಿನ್ನೆ ನಾವು ನೋಡಿದ್ವಿ ಯಾವ ರೀತಿ ಪರೀಕ್ಷಿತ ಮಾಡ್ತೀವಿ ಅರ್ಜುನ, ಅವರು ಕೂಡ ಏನು ಮಾಡಿದ್ರು? ಕೃಷ್ಣನಿಂದನೇ ಕೇಳಿದ್ರು, ಕೃಷ್ಣನ ಬಗ್ಗೆ ಕೇಳಿದ್ರು. ಅದನ್ನು ನಾವು ಕೇಳಿದ್ರಿಂದ ಏನಾಗ್ತದೆ? ನಮ್ಮ ಜೀವನದಲ್ಲಿ ಶುಭ ಉಂಟು. ಈ ರೀತಿ ಒಂದ್ಸರಿ ಪ್ರಮುಖವಾದ ಪ್ರವಚನ ಕೊಡ್ತಾ ಇದ್ದೀವಿ ಕೃಷ್ಣ ಕಥೆ ಮೇಲೆ. ಕಥಾ ಮುಗಿತು, ಕೂಡಲೇ ಕೆಲವು ಮಂದಿ ಬಂದು ಪ್ರಭುಪಾದರಿ ಕಂಪ್ಲೇಂಟ್ ಮಾಡಿದ್ರು, ದೂರ ಹೇಳಿದ್ರು. ಏನಂದ್ರು? ಇಲ್ಲ, ನೀವು ಕಥಾ ಕೃಷ್ಣ ಕಥಾ ಕೊಟ್ಟರೆ ಆದರೆ ನಿಮ್ಮ ಭಕ್ತರು ಯಾರು ಸರಿಯನ್ನೇ ಕೇಳೇ ಇಲ್ಲ. ಇವರು ಹೊರಗಿನ ಮಂದಿ, ಐದಾರು ಮಂದಿ ಬಂದರು. ಅವ್ರು ಹೇಳಿದ್ರು, ನೀವು ಇಷ್ಟೆಲ್ಲ ಪ್ರವಚನ ಮಾಡಿದ್ವಿ, ಆದರೆ ನಿಮ್ಮ ಭಕ್ತರು ಸರಿಯನ್ನೇ ಕೇಳೇ ಇಲ್ಲ. ನೀವು ಯಾಕಂತ? ಇಲ್ಲ, ಅವರೆಲ್ಲ ನಿದ್ದೆ ಮಾಡಬೇಕು. ಪ್ರವಚನಗಳು ಏನು ಮಾಡಿದ್ರು? ನಿದ್ದೆ ಮಾಡಬೇಕು. ಪ್ರಪಾದರು ಇಲ್ಲ 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 ನಿದ್ದೆ ಮಾಡಿದ್ರು. ಅಟ್ಲೀಸ್ಟ್ ಅವರು 95% ನಿದ್ದೆ ಮಾಡಿದ್ರು, 5% ಕೇಳಿದ್ರು. ಪ್ರಪಾದ ಹೇಳಿದ್ರು ಕೇವಲ 5% ಕೇಳಿದ್ರ ಅವ್ರದ್ರೆ ಅಟ್ಲೀಸ್ಟ್ ಅವ್ರು 10% ಕೇಳಿರ್ಬೋದು, 90% ಮಲಗಿದ್ರು ಅಂತ. ಪ್ರಪಾದ ಏನು ಸರ್ ಪ್ರಶ್ನೆ ಇದೆ, 90% ಮಲಗಿದ್ರ 10% ಮಾತ್ರ ಹೆಚ್ಚು ಇದ್ರೆ? ಇಲ್ಲ ಇಲ್ಲ, ಕನಿಷ್ಠ ಅವರು 85% ಗ್ಯಾರಂಟಿ ಮಲಗಿದ್ರು, 15% ಕೇಳಿದ್ರೆ ಕೇಳಿರ್ಬೋದು. ಹತ್ತು ಹೆಚ್ಚಾಗಿ ಲಕ್ಷಗಳು ನಿದ್ದೆ ಮಾಡಾಕ್ತಾರೆ. ಪ್ರಪಾದ ಹೇಳಿದ ಆಯ್ತು, 15% ಒಂದು ವೇಳೆ ಅವ್ರು ಕೇಳಿದ್ರು ಕೂಡ ಅವ್ರು ನೋಡ್ರಿ ಅವ್ರ ಜೀವನದೊಳಗೆ ಎಷ್ಟು ಬದಲಾವಣೆ ಇದೆ. ಅವರು ತಮ್ಮ ಜೀವನವನ್ನು ಕೃಷ್ಣನಿಗೆ ಮುಡುಪಾಗ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ಜಪ ಮಾಡ್ತಾರೆ, ಆಮೇಲೆ ಕೃಷ್ಣನ ವಿಗ್ರಹ ಪೂಜೆ ಮಾಡ್ತಾರೆ, ಆಮೇಲೆ ಏಕಾದಶಿಗೆ ಉಪವಾಸ ಮಾಡ್ತಾರೆ, ನಾಲ್ಕು ನಿಯಮ ಪಾಲನೆ ಮಾಡ್ತಾರೆ, ಮಾಂಸಾಹಾರ ಬಿಟ್ಟರು, ಮದ್ಯಪಾನ ಬಿಟ್ಟಿದ್ದಾರೆ, ಜೂಜಾಡೋ ಬಿಟ್ಟಿದ್ದಾರೆ, ಆಮೇಲೆ ಭಗವದ್ಗೀತೆ ಓದ್ತಾರೆ, ಭಗವದ್ಗೀತೆ ವಿತರಣೆ ಮಾಡ್ತಾರೆ. ಕೇವಲ 15% ಮಾಡಿದ್ರಿಂದ ಎಷ್ಟು ಫಾಯ್ದೆ ಆಯ್ತು? ಆಮೇಲೆ ನೀವೇನು ಮಾಡಿದ್ದೀರಿ? ನೀವು ಕೃಷ್ಣ ಭಕ್ತಿ ಮಾಡ್ತಾ ಇದ್ದೀರಾ? ನೀವು ಭಗವದ್ಗೀತೆ ಓದ್ತಾ ಇದ್ದೀರಾ? ನೀವೇನು ಮಾಡಿ ಜಪ ಮಾಡ್ತಾ ಇದ್ದಾರೆ, ಏನು ಮಾಡ್ತಾರೆ? ಹಾಗಂದ್ರೆ ಅವ್ರು 15% ಓದಿ ಇಷ್ಟೆಲ್ಲ ಅವರು ಒಳ್ಳೆಯದಾಗ, ನೀವೇನು ಮಾಡ್ತಾ ಇಲ್ಲ ಅಂದ್ರೆ ನೀವು 100% ನೀವೇನು ಮಾಡ್ತೀರಿ? ಪ್ರತಿ ಲೆಕ್ಚರ್ ಮಾಡ್ಕೊಂಡು ಮಲಗ್ತೀರಿ ಅಂದಾಗ ಕೇವಲ 15% ವ್ಯಕ್ತಿ ಕೃಷ್ಣ ಕಥಾ ಕೇಳಿದ್ರೆ ಇಷ್ಟೆಲ್ಲ ಬದಲಾವಣೆ ಆಗ, ಮತ್ತೆ ನೀವೇನು ಮಾಡ್ತೀರಿ? ಈ ರೀತಿ ಪ್ರಶ್ನೆ ಕೇಳಿದ್ರೆ ಅವರಿಗೆ ಉತ್ತರ ಕೊಡೋದನ್ನ ಆಗ. ಅರ್ಥಾತ್ ಲೆಕ್ಚರ್ಗಳು ನಾವು ಬಂದು ಅಂತ ಹೇಳಿ ಕೂತ್ಕೊಂಡು ಇದರೊಳಗೆ ಭಾಗವಹಿಸಿದ್ರೆ ಸರ್ ವ್ಯಕ್ತಿಗೆ ಶುಭ ಉಂಟಾಗ ಎಲ್ಲ ರೀತಿಯಲ್ಲಿ ಹೇಳ್ದ. ಆದ್ರೆ ನಾವು ಎಷ್ಟು ಕೃಷ್ಣ ಕಥೆಯನ್ನ ಧ್ಯಾನಪೂರ್ವಕವಾಗಿ ಕೇಳ್ತೀವಿ ಅಷ್ಟು ಅದರಿಂದ ನಮ್ಗೆ ಏನಾಗ್ತದೆ ಲಾಭ ಉಂಟು. ಸ್ಕೂಲ್ನಲ್ಲಿ ಟೀಚರ್ ಏನು ಮಾಡ್ತಾರೆ? ಇದೇ ಥರ ಕ್ಲಾಸ್ ಮಾಡ್ತಾರೆ, ಟೀಚರ್ ಬಂದು ಕಲಿಸ್ತಾರೆ, ಆಮೇಲೆ ಕಲಿಸೋದು ಒಂದೇ ಪಾಠ, ಅದು ಎಲ್ಲ ಹುಡುಗರು ಉದ್ಕೊಂಡು ಕೇಳ್ತಾರೆ, ಆಮೇಲೆ ಒಂದೇ ಸರಿ ಕ್ಲಾಸ್ ತಗೊಳ್ತಾರೆ, ಆಮೇಲೆ ಕೆಲವರು ಅದನ್ನು ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಿ ಸ್ಕೂಲ್ನೊಳಗೆ ಒಳ್ಳೆ ಪರೀಕ್ಷೆಯಲ್ಲಿ ಬಂದು ಅವರು ಹೆಚ್ಚಿನ ಮಾರ್ಕ್ ಬರ್ತಾರೆ, ಆಮೇಲೆ ಕೆಲವರು ಫೇಲ್ ಆಗಿಬಿಡ್ತಾರೆ, ಕೆಲವರು ಕೇವಲ ಪಾಸ್ ಆಗ್ತಾರೆ. ಹಿಂಗಾಗ ಅವ್ರು ಬೇರೆ ಬೇರೆ ಸರಿ ಲೆಕ್ಚರ್ ಹೇಳಿದ್ರೆ ಇಲ್ಲ, ಅವ್ರು ಲೆಕ್ಚರ್ ಕೊಟ್ಟಿದ್ದು ಒಂದ, ಆದರೆ ಕೇಳೋರ ಮನೋಭಾವ ಏನಾಗಿದೆ ಬೇರೆ ಬೇರೆ. ಆದ್ದರಿಂದ ಯಾವಾಗ ನಾವು ಕೃಷ್ಣ ಅತ್ಯಂತ ಧ್ಯಾನಪೂರ್ವಕವಾಗಿ ಗಮನ ಇಟ್ಟು ಕೇಳಬೇಕು, ಆವಾಗೇನಾಗ್ತದೆ ಅದರಿಂದ ಪೂರ್ಣ ಲಾಭ. ಇಲ್ಲದ್ರ ಆಯಿತು, ಕರಿತಾ ಇದ್ದಾರೆ ಬಂದು ಹೋದ್ರೆ ಆಯಿತು ಅಂತ ಮಾಡಿದ್ರೆ ಏನಾಗ್ತದೆ? ಬೇಕಾಬಿಟ್ಟು ಕೆಲಸ ಮಾಡಿದರೆ ಏನಾಗೋದಿಲ್ಲ, ಪೂರ್ಣ ಲಾಭ. ಆದ್ದರಿಂದ ನಾವೇನು ಮಾಡೋಣ? ಧ್ಯಾನಪೂರ್ವಕವಾಗಿ ಕೇಳಬೇಕು. ಇಲ್ಲಿ 50 ದಿವಸ ಕಾಳಿಂಗ ಗಮನ ಅಥವಾ ಕಾಳಿಂಗ ಸರ್ಪಕ್ಕ ಕೃಷ್ಣ ಏನು ಮಾಡಿದ ಪಾಠ ಕೆಲಸ, ಅದು ಯಾವ ರೀತಿ ಕೆಲಸ ಅದನ್ನು ನಾವು ತಿಳಿಸಿ. ಇಲ್ಲಿ ನೀವೇನು ನೋಡಿದ್ರಿ? ಒಂದು 100 ಹೆಡೆ ಸರ್ಪ ಇತ್ತು, ಅದರ ಹೆಸರು ಕಾಳಿಂಗ. ಅದು ಬೃಂದಾವನದಲ್ಲಿ 5000 ವರ್ಷ ಮುಂಚೆ ಅಲ್ಲಿರ್ತಾರೆ. ಎಲ್ಲಿತ್ತು ಮೊದಲು? ಸಮುದ್ರದಲ್ಲಿ. ಸಮುದ್ರದಲ್ಲಿರುವಾಗ ಏನಾಗುತ್ತೆ, ಒಂದ್ಸರಿ ಗರುಡ ಮತ್ತು ಕಾಳಿಂಗನಿಗೆ ಯುದ್ಧ ಆಯಿತು. ಯಾಕಾಯ್ತು? ಯಾಕಂದ್ರೆ ಗರುಡ ಏನು ಮಾಡ್ತಾನೆ, ಹಾವನ್ನು ಸ್ವೀಕಾರ ಮಾಡ್ತಾನೆ, ಹಾವು ತಿಂತಾನೆ. ಇಲ್ಲಿ ನೋಡ್ತಿರ್ಲಿಲ್ಲ ವೆಂಕಟೇಶ್ವರನ ಎದುರುಗಡೆಗೆ ಏನೈತಿ, ಏನೈತಿ? ಗರುಡ ಸ್ತಂಭ ಇತ್ತು. ಅಂದ್ರೆ ಗರುಡ ದೇವ ಏನು ತಿಂತಾರ ಈ ಜಗತ್ತಿನೊಳಗೆ? ಹತ್ತು ಅಥವಾ ಗರುಡ ಏನು ತಿಂತಾರ? ಹಾವು ತಿಂತಾರೆ. ಈ ಸಾಧಾರಣ ಅದು ಹಾಕಿದ್ರೆ ಆ ಹಾಗೇನು ಉಪಯೋಗ ಆಗುತ್ತೆ, ಹಾಗೆ ಏನು ಲಾಭ ಆಗುತ್ತೆ. ಆದ್ರೆ ಗರುಡ ದೇವ ಯಾವಾಗ ಹಾವು ತಿಂತಾನೋ ಆ ಹಾಗೆ ಮುಕ್ತಿ ಸಿಗ್ತದೆ. ಅದೇ ರೀತಿ ಗರುಡ ಏನು ಮಾಡ್ತಾನೆ, ನ್ಯಾಚುರಲ್ ಒಂದು ಸ್ವಾಭಾವಿಕ ಆಹಾರ ಏನು ಹಾವು ತಿಂತಾನೆ. ಆದ್ರಿಂದ ಅವನು ಪ್ರತಿ ದಿವಸ ಒಂದು ಹಾವು ತಿಂತಾನೆ. ಆ ನಂತರ ನಾಗ ಲೋಕ ಅಂತಂದಿತ್ತು, ಅಲ್ಲಿ ಹೋಗಿ ನಿಮಗೆ ಪ್ರತಿ ದಿವಸ ಸಾಕಷ್ಟು ನಾವು ಸಂಹಾರ ಮಾಡ್ತಾರೆ. ಅದನ್ನೆಲ್ಲ ಕೂಡಿ ನಾಗಗಳೆಲ್ಲ ವಿಚಾರ ಮಾಡಿದ್ರೆ ಹಿಂಗಾದ್ರೆ ನನ್ನ ಸಂತತಿ ನಷ್ಟ ಆಗ್ತದೆ. ಅದರಿಂದ ಅವರನ್ನು ದಿವಸ ಅವ್ರು ಮೀಟಿಂಗ್ ಮಾಡಿ ಪ್ರತಿ ದಿವಸ ಒಂದು ಹಾವು ನಿಮ್ಗೆ ನಾವು ಕೊಡ್ತೀವಿ. ಗರುಡನ್ ಹೇಳಿ ನೀವು ಇಲ್ಲಿ ಬಂದು ಗಲಾಟೆ ಮಾಡೋ ಅವಶ್ಯಕತೆ ಆಯ್ತು ಅಂತ ಹೇಳಿ ಗರುಡ ಏನು ಮಾಡಿದ್ದ, ಪ್ರತಿ ದಿವಸ ಒಂದು ಹಾವು ನಿಮಗೆ ಸಿಗ್ತಾ ಇತ್ತು, ಅದನ್ನು ತಿನ್ನೋ ಆರಾಮಾಗಬೇಕು. ಆ ನಂತರ ಕಾಳಿಂಗ ನೋಡಿದ, ಕಾಳಿಂಗ ಏನು ಮಾಡಿದ, ಗರುಡನಿಗೆ ಏನು ಸಿಗ್ಬೇಕಾಗಿದ್ದ ಆಹಾರ ಅದನ್ನ ನಿಮ್ಗೆ ಕಬಳಿಸಿ ಕಾಳಿಂಗ ಹಾಲು ಹಾಲು ತಿಂತ. ಆನಂತರ ಗರುಡನ ಬರ್ತದೆ, ಇದು ಹಿಂಗೆ ನಂದು ಹೊಟ್ಟಿಗಿನ ಸಮಸ್ಯೆ ಆಗಿದೆ ಅಂತ ಹೇಳಿ ಗರುಡ ಕಾಳಿಂಗ ಬಂದು ಕೇಳ್ತದೆ. ಅದು ಕಾಳಿಂಗ ಅಂತಾನೆ, ಇಲ್ಲ ನಿಮ್ದೇನು ಆಟ ನಡೆಯೋದಿಲ್ಲ, ನನ್ನ ಜೊತೆಗೆ ನೀನು ಹೋರಾಡೋ ಶಕ್ತಿ ಇದೆ. ಅವಾಗ ಏನು ಮಾಡ್ತಾನೆ ಕಾಳಿಂಗ ದೊಡ್ಡ ಜೊತೆಗೆ ಈ ರೀತಿ ಹೋರಾಡ ಮತ್ತು ಗರುಡ ಅವನಿಗೆ ಒಳ್ಳೆ ಪಾಠ ಕಲಿಸ. ಆ ಒಂದು ಪ್ರಶ್ನೆ ಇದು ಗರುಡನೇನದೋ ಮತ್ತು ಇದು ರೆಕ್ಕೆ ಇರ್ತಾವಲ್ಲ, ಆ ಒಂದು ರೆಕ್ಕೆಯಿಂದ ಜೋರಾಗಿ ಹೊಡೆದ್ಮೇಲೆ ಪೂರ್ಣ ಮೂರು ಜೀವ ಬೀಳ್ತಾನೆ ಕಾಳಿಂಗ. ಆನಂತರ ಆ ಜಗಾಗಟ್ಟಿಯಲ್ಲಿ ಬರ್ತಾನೆ ಬೃಂದಾವನ ಬರ್ತಾನೆ. ಮತ್ತು ಇದ್ದಿದ್ದು ಬೃಂದಾವನದಲ್ಲಿ ಇಲ್ಲ, ಒಂದು ಹೊರಗಡೆಗೆ ಸಮುದ್ರದಲ್ಲಿ. ಆದರೆ ಗರುಡನ ಜೊತೆ ದೇಶ ಕಟ್ಕೊಂಡಿದ್ರೆ ಅದನ್ನ ಅಂತ ಆಯ್ತು ದೂರ ಹೋಗ್ಬಿಡೋದು ಮಥುರ ಬೃಂದಾವನ. ಅಲ್ಲಿ ಇರಲಿಕ್ಕೆ ಶುರು ಮಾಡಿ. ಅಲ್ಲಿರುವಾಗ ಅದೇ ಸಮಸ್ಯೆ, ಯಾಕಂದ್ರೆ ಹುಟ್ಟು ಗುಣ ಏನಾಗಲಿಲ್ಲ, ಸುಟ್ಟರು ಬಿಡೋದಿಲ್ಲ ಅಂತ ಅವ ಏನು ಮಾಡ್ತಾರೆ, ಬೃಂದಾವನದಲ್ಲಿ ಬಂದು ಅದೇ ಕೆಲಸ ಶುರು ಮಾಡಿ. ಕಾಳಿಂಗ ಸರ ತಗೊಂಡು ಏನು ಮಾಡಿದ, ಅಲ್ಲಿ ವಿಷಕಾರಕ್ಕೆ ಶುರು ಮಾಡಿ. ಅದರಲ್ಲಿ ಯಮುನಾ ನದಿ ಏನಾಗ್ಬಿಟ್ಟು ವಿಷ. ಆದ್ರೆ ಇವಾಗ ಕಾಳಿಂಗ ಇಲ್ಲ, ಈ ಕಾಳಿಂಗ ಸರ್ಪ ಅಲ್ಲಿಲ್ಲ. ಆದ್ರೆ ಅಲ್ಲೇನಿದಾವ ಆಜುಬಾಜುಗೆಲ್ಲ ಕಡೆ ಯಮುನಾ ನದಿ ದಂಡಿ ಮೇಲೆ ಕಾರ್ಖಾನೆಗಳಿರ್ತವೆ. ಕಾರ್ಖಾನೆಗಳೇನು ಮಾಡಿದ್ರು, ಪ್ರತಿ ದಿವಸ ಆ ಹೊಲಸೆ ನೀರು ಇರ್ತದಲ್ಲ ಅದನ್ನು ಸೀದಾ ತಂದು ಯಮುನಾ ನದಿಗೆ ಬಿಡ್ತಾರೆ. ಆ ಯಮುನಾ ನದಿ ನೀರು ಯಾರು ಹುಟ್ಟಾಕೂ ಬರಲ್ಲ, ನೋಡಕ್ಕೂ ಆಗಲ್ಲ. ಆ ಇದ್ರೊಳಗೆ ಚರಂಡಿ ಒಳಗೆ ಬರ್ತದ ನೀರು, ಆ ರೀತಿ ನೀರೇ ಮೊದಲು ಹಂಗಿತ್ತು. ಈಗ ಆ ನೀರು ನೋಡಕ್ ಸಿಗೋದಿಲ್ಲ, ಯಾಕಂದ್ರೆ ಅದೇನಂತ ದಿಲ್ಲಿ ಒಳಗೆ 95% ನೀರನ್ನ ತಗೊಂಡ್ಬಿಡ್ತಾರೆ. ಹಿಂಗಾಗಿ ಮಥುರಾದಲ್ಲಿ ಕೃಷ್ಣ ಕೃಷ್ಣದಲ್ಲಿ ಬೃಂದಾವನದಲ್ಲಿ ಇವತ್ತು ಒಂದು ಹನಿದ ನೀರಿದೆ. ಯಮುನಾದ್ರೆ ಪೂರ ಬಡ ಬೈಲಿ ಬೈಲಿ ಏನೇನಿಲ್ಲ. ಮೊದಲು ಒಂದು ಕಾಲದೊಳಗ ನಾವು ಒಂದು 10-20 ವರ್ಷದಿಂದ ಹೋದಾಗ ಒಳ್ಳೆ ನದಿ ಹರಿತದೆ. ಇವಾಗ ಏನಾಗ್ತದೆ, ದಿಲ್ಲಿ ನದಿಗೆ ದಿಲ್ಲಿ ಶಹರಕ್ಕೆ ನೀರು ಕೊಡ್ಲಿಕ್ಕೆ ಅಂತಂದ್ರೆ ಪೂರ ಯಮುನಾ ಅವರು ಈ ಕಡೆ ತಗೊಂಡ್ಬಿಟ್ಟು. ಆಮೇಲೆ ನಾವು ನೀರನ್ನೇ ಉಪಯೋಗಿಸ್ತೇವೆ. ಹೆಂಗೆ ಉಪಯೋಗಿಸ್ತೇವೆ ನೋಡು, ನೀರು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಉಪಯೋಗಿಸ್ಬೇಕು. ಸುಮ್ಮನೆ ನೀರು ಬರ್ತದೆ ಅಂತ ಹೇಳಿ ನಾವು ಸ್ನಾನ ಮಾಡೋದು ಒಂದು 5 ಬಕೆಟ್ ಅಥವಾ 10 ಬಕೆಟ್ ಉಪಯೋಗಿಸಿದ್ರೆ ಏನಾಗ್ತದೆ, ಹಾಂ ಅದು ಇನ್ನೊಬ್ಬರಿಗೆ ನೀರು ಸಿಗಬೇಕು. ಅದರಿಂದ ನೀರನ್ನು ನಾವು ಜೋಪಾನವಾಗಿ ಉಪಯೋಗಿಸ್ಬೇಕು. ಆದ್ರಿಂದ ಏನು ಮಾಡ್ತಿದ್ದಾರೆ, ಎಲ್ಲ ಕಾರ್ಖಾನೆಗಳು ಅದನ್ನು ಕಲುಷಿತ ಮಾಡಿ. ಅವಾಗ ಕಾಳಿಂಗ ಸ್ವರೂಪ ಇದ್ದ ಇವಾಗ ಕಾರ್ಖಾನೆ. ಆದ್ದರಿಂದ ಯಮುನಾ ನದಿ ಅವಾಗಲೂ ವಿಷ ಆಗಿತ್ತು, ಇವಾಗಲೂ ಕೂಡ ವಿಷ ಆಗುತ್ತೆ. ಆದ್ದರಿಂದ ಕೃಷ್ಣ ಯಾರು ನಿಜವಾದ ಪರಿಸರ ಪ್ರೇಮಿ ಅಂದ್ರೆ ಆ ಪರಿಸರವನ್ನು ಅಥವಾ ನಿಸರ್ಗವನ್ನು ಅಥವಾ ಇದೇನಿದೆ ಅಂತಾರೆ ಅಟ್ಮಾಸ್ಫಿಯರ್ ಅದನ್ನು ಶುದ್ಧವಾಗಿಡಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಕೆಲವರು ಅದನ್ನೆಲ್ಲ ಹೋರಾಡ್ತಾರೆ, ಆಮೇಲೆಲ್ಲ ಪೊಲೀಸರೆಲ್ಲ ನಿಂತಿರ್ತಾರೆ ಇದು ಎಮಿಷನ್ ಅದಕ್ಕೆ ಏನಂತಾರೆ EMI ಅದರಿಂದ ಏನು ಇದು ಇರ್ತಲ್ಲ ಕಾರು ಅಥವಾ ಬಸ್ಸು ಅದರಿಂದ ಏನು ಹೊರಡು ಹೊಗೆ ಹೋಗ್ತದಲ್ಲ, ಆ ಹೊಗೆ ಒಳಗೇನಿರ್ಬೇಕು ಕಡಿಮೆ ಕಡಿಮೆ ಪ್ರಮಾಣದಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಇಲ್ಲದೇ ಇದ್ರೆ ಶಿಕ್ಷೆಗೆ ಗುರಿ ಆಗ್ತಾರೆ ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ರು. ಆದರೆ ಯಾವುದನ್ನು ಸಕ್ಸಸ್ ಆಗ್ತಾ ಇಲ್ಲ. ಆದರೆ ನಿಜವಾದ ಪರಿಸರ ಪ್ರೇಮಿ ಯಾರು, ಕೃಷ್ಣ. ಅವನು ಯಾವ ರೀತಿ ಪರಿಸರವನ್ನು ಕಾಪಾಡ್ತಾರೆ, ಕಾಳಿಂಗ ಏನ್ ಮಾಡಿದ, ಯಮುನಾ ನದಿಯಲ್ಲಿ ಬಂದು ಕಾಳಿಂಗ ಅಲ್ಲಿ ಕಾಳಿಯ ಸಹಸ್ರಲ್ಲಿ ಅಲ್ಲಿರ್ತಾರೆ. ಅಲ್ಲಿರುವಾಗ ಆ ವಿಷದಿಂದ ಹೊಗೆ ಹೋಗ್ತಾ ಇತ್ತು, ಅತ್ಯಂತ ದೊಡ್ಡ ವಿಶಾಲವಾದ ಅದು ಸರ್ಪ. ಆ ಸರ್ಪದಿಂದ ಮುಖದಿಂದ ಏನ್ ಬರ್ತಾ ಇತ್ತು, ವಿಷ. ಆ ವಿಷ ಎಲ್ಲ ನೀರಿನಲ್ಲೆಲ್ಲ ಹರಡಿತ್ತು. ಅದು ಎಷ್ಟು ಹರಡಿತ್ತಂದ್ರ ಆ ಪೂರ ಯಮುನಾ ನದಿ ನೀರಿನ ಮೇಲೆ ಉಗಿ ಬರ್ತಾ ಇತ್ತು. ಈ ನೀರು ಬಿಸಿ ಆದ್ರೆ ಯಾವ ರೀತಿ ಉಗಿ ಬರ್ತಲ್ಲ ಆ ರೀತಿ, ಅದನ್ನ ಪಕ್ಷಿಗಳಲ್ಲಿ ಅಡ್ಡಾಡ್ತಾ ಇತ್ತು. ಆ ಪಕ್ಷಿಗಳು ಅದರ ಉಸಿರು ಒಂದು ಸತ್ತು ಯಮುನಾ ನದಿ ಒಳಗೆ ಬೀಳ್ತಾರೆ. ಆಮೇಲೆ ಆ ಬಿಸಿಲಿಂದ ಆಜುಬಾಜುಗೆ ತರುವಂತ ಗಿಡ ಮರಗಳು ಅವು ಕೂಡ ಏನಾಗಿದ್ರು ಸತ್ತು ಬೆಳ್ತಾರೆ. ಆದ ಹುಲ್ಲು ಕೂಡ ಏನಾಗಿದ್ರು ನಷ್ಟ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಅಲ್ಲೇ ನೀರು ಕುಡಿಲಿಕ್ಕೆ ಆಕಳು ಬರ್ತಾ ಇತ್ತು. ಆಕಳು ಮತ್ತು ತರ ನೀರು ಕುಡಿದು ಸತ್ತು ಬೀಳ್ತಾರೆ. ಆ ದುನ್ನಾಮ ರಾಶಿಗಳು ಕೂಡ ಬಂದು ಏನ್ ಮಾಡ್ತಾ ಇದ್ರು, ನೀರು ಕುಡಿದು ಆರಾಮ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರವಾಗ ಅವರು ಕೂಡ ಮುಚ್ಚಿ ಹೋಗಿ ಆಮೇಲೆ ವಿಶೇಷವಾಗಿ ಅವರಿಗೆ ಸಮಸ್ಯೆ ಉಂಟಾಗ. ಇದನ್ನೆಲ್ಲ ಕೃಷ್ಣ ನೋಡಿದ, ಅವನು ನೋಡಿದ ಇವಾಗ ಏನಾದರೂ ಇದಕ್ಕೆ ಕಾರ್ಯಕ್ರಮ ಇದಕ್ಕೆ ಏನಾದರೂ ಪರಿಹಾರ ಇಲ್ಲಬೇಕು ಅಂತ ಹೇಳಿ ಕೃಷ್ಣ ವಿಚಾರ ಮಾಡಿ ಏನ್ ಮಾಡಿದ ಮುಂದೆ. ಕೃಷ್ಣ ಏನ್ ಮಾಡಿದ, ಯಮುನಾ ನದಿ ತೀರದಲ್ಲಿ ಯಮುನಾ ನದಿಯನ್ನು ಅದೇ ಖಾಲಿಯಂತಹ ಅಥವಾ ಖಾಲಿಯ ಸರೋವರ ಇತ್ತು. ಅಲ್ಲಿ ಏನ್ ಮಾಡಿದ ಕೃಷ್ಣ, ಒಂದು ಕದಂಬ ವೃಕ್ಷ, ಆ ಕದಂಬ ವೃಕ್ಷ ಮೇಲೆ ಹತ್ತಿ ಕೃಷ್ಣ ಏನ್ ಮಾಡಿದ, ಬೆಲ್ಟ್ ಬಿಗಿ ಮಾಡ್ಕೊಂಡು. ಯಾಕಂದ್ರೆ ನೀರಿಗೆ ನಾವು ಬೀಳೋದಕ್ಕಿಂತ ಮುಂದೆ ಏನ್ ಮಾಡ್ತಾರ, ಅದನ್ನ ಏನ್ ಮಾಡ್ತಾರ, ಅಟ್ಲೀಸ್ಟ್ ಈ ಚಡ್ಡಿ ಗಿಡ್ಡಿ ಎಲ್ಲ ಬರೋದ್ರೆ ಇದಿಲ್ಲ ನೋಡ್ಬೋದು. ಅದೇ ರೀತಿ ಕೃಷ್ಣ ಏನ್ ಮಾಡಿದ, ಬೆಲ್ಟ್ ಬಿಗಿ ಮಾಡ್ಕೊಂಡು ಆಮೇಲೆ ಆಭರಣ ಎಲ್ಲ ಸಣ್ಣ ಇದಾಗುತ್ತೆ, ನೀರಲ್ಲಿ ಜಿಗಿದ ಜಿಗಿದ ಕೂಡಲೇ ಏನಾಯ್ತು, ಇಡೀ ಖಾಲಿಯ ಸಹ ಯಮುನಾ ನದಿ ಪೂರ್ಣ ಸಣ್ಣ ಮಗು. ಕೃಷ್ಣನ ವಯಸ್ಸು ಸುಮಾರು 6-7 ವರ್ಷ. ಆ ಸಮಯದಲ್ಲಿ ಕೃಷ್ಣ ಸಣ್ಣ 6-7 ವರ್ಷ ಮಗು ಇರ್ತಾಳು. ಒಂದು ಮಗು ನದಿ ಒಳಗಿದ್ರ ನದಿಗೆ ಏನು ಆಗುತ್ತಿತ್ತು, ಆದ್ರೆ ಕೃಷ್ಣ ಇದ್ದಿದ್ದಷ್ಟೇ ಆ ನದಿ ಒಳಗೆ ಕೂಡಲೇ ಏನಾಯ್ತು, ದೊಡ್ಡ 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 ತೆರೆಗಳು ಅಲ್ಲಿಂದ ಉದ್ಭವ. ಅದು ಎಷ್ಟಾಯ್ತು ಅಂತಂದ್ರೆ ಒಳಗ ಕಾಳಿಂದ ಸರ್ಪ ಇತ್ತು, ಅವನಿಗೂ ಕೂಡ ಯಾರು ನನ್ನ ಯಮುನಾ ನದಿಯೊಳಗೆ ಬಂದು ಯಾರು ಕ್ರಾಸ್ ಮಾಡ್ತಾರೆ ಅಂತ ಹೇಳಿ ತಕ್ಷಣ ಅವನ ಮೇಲೆ ಮೇಲೆ ಬಂದು ಕೃಷ್ಣನ ಜೊತೆಗೆ ಹೋರಾಡಲಿಕ್ಕೆ ಶುರು ಮಾಡಿ. ಇದನ್ನ ನಮ್ಮ ಆಚಾರ್ಯರು ಗುರುಗಳು ಒಂದು ಉಪಮಾ ಹೋಲಿಕೆ ಕೊಟ್ಟಿದ್ದಾರೆ. ಯಾವಾಗ ಕೃಷ್ಣ ಈ ರೀತಿ ನೀವು ಜಿಗಿತಾನ ಅವಾಗ ಏನಾಗ್ತದೆ, ಅಥವಾ ನೀವು ನಮ್ಮ ನೀರನ್ನ ಕಲ್ಲನ್ನ ನೀರಲ್ಲಿ ಹೋಗೋದೇನಾಗುತ್ತೆ, ಅಲ್ಲಿ ತರಂಗಗಳು ಅದು ಅಲ್ಲ ಇದು ಇದು ಇಲ್ಲ, ಅಲ್ಲಿ ಶಾಂತತೆ ಇಲ್ಲ, ಯಾಕಂದ್ರೆ ಅಲ್ಲಿ ತರಂಗಗಳು. ಅದೇ ರೀತಿ ಯಾವಾಗ ನಾವು ಹರಿನಾಮ ಶುರು ಮಾಡ್ತೀವಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ, ಈ ಹರಿನಾಮ ಜಪ ಮಾಡ್ಲಿಕ್ಕೆ ಕೀರ್ತನ ಮಾಡ್ಲಿಕ್ಕೆ ಯಾವಾಗ ಶುರು ಮಾಡ್ತೀವಿ ಅವಾಗ ಏನಾಗುತ್ತೆ, ನಮ್ಮ ಹೃದಯ ಅನ್ನುವಂತ ಒಂದು ಸರೋವರ ಮಾನಸ ಸರೋವರ ಅಥವಾ ಹೃದಯ ಸರೋವರೊಳಗೆ ಏನಾದ್ರು ಸ್ವಲ್ಪ ಅಲ್ಲೂ ಯಾಕೆ ಕೃಷ್ಣ ಬೀಳ್ತಾ ಇದೆ, ಯಾವ ರೀತಿ ಕೃಷ್ಣ ಯಮುನಾ ನದಿಗಳಲ್ಲಿ ಬಿದ್ದಾಗ ಏನಾಗಿತ್ತು ಸರೋವರ ತೆರೆ ಬರ್ತದೆ. ಆದ್ರೆ ಏನು ಅಲ್ಲೇನಾಯ್ತು, ಅಲ್ಲಿ ಕೃಷ್ಣ ಒಳಗೆ ಬಂದು ಕಾಲಿಯನಿಗೆ ಬುದ್ಧಿ ಕಲಿಸಿ. ಅದೇ ರೀತಿ ನಾನು ಹೃದಯದಲ್ಲೂ ಕೂಡ ಕಾರ್ಯ, ಅರ್ಥಾತ್ ಆ ರೋಷ ಅಥವಾ ದ್ವೇಷ ಅಥವಾ ಸಿಟ್ಟು ಕೋಪ ಈ ಮಾಡುವ ಕೋಪಗಳೆಲ್ಲ ಇದು ಕಾಲಿಯನ ಪ್ರತೀಕ ಅಥವಾ ಕಾಳಿಂಗನ ಪ್ರತೀಕ. ಅದರ ಆ ಕಾಳಿಂಗ ಹೊರಗೆ ಬರ್ತದೆ ಯಾಕಂದ್ರೆ ಕೃಷ್ಣ ಒಳಗೆ. ಅದೇ ರೀತಿ ನಾವು ಯಾವಾಗ ಪರಿಣಾಮ ಶುರು ಮಾಡ್ತೀವಿ ಜನರ ಮತ್ತೆ ನಮಗೇನು ವಿಷಯ ತ್ರಾಸ ಇದ್ರೆ ಇಲ್ಲ, ಇವಾಗ ಹರಿನಾಮ ಶುರು ಮಾಡಿದ್ಮೇಲೆ ನನಗೆ ಜಾಸ್ತಿ ಸಿಟ್ಟು ಬರ್ತಾರೆ ಮತ್ತು ಜಾಸ್ತಿ ನನಗೆ ಇವರ ಮೇಲೆ ದ್ವೇಷ ಉಂಟಾಗ ಹಂಗಾಗ್ಬಾರ್ದು. ನನಗೆ ಆಗ್ತಾ ಇರೋದಕ್ಕೆ ಏನು ಕಾರಣ, ಯಾಕಂದ್ರೆ ಆ ಕಲಿಯನ್ನು ನಾನು ಮೊದಲು ಮಾಡಬೇಕು, ಅವನು ದ್ವೇಷಕ್ಕೋಸ್ಕರ. ಆದ್ದರಿಂದ ಹರಿನಾಮ ಮಹಾತ್ಮೆಯ ಈ ಸುಂದರ ಶ್ಲೋಕದಲ್ಲಿ ಹೇಳಿದ್ದಾರೆ. ಕೃಷ್ಣನ ಹೆಸರು, ಕೃಷ್ಣನ ಲೀಲೆಗಳು, ಕೃಷ್ಣನ ಕಥೆ, ಕೃಷ್ಣನಿಗೆ ಸಂಬಂಧಪಟ್ಟಂತ ಎಲ್ಲ ವಿಷಯಗಳು ಹೇಗಿದ್ದಾವೆ, ಅವು ಕಲ್ಲು ಸಕ್ಕರೆ ರೀತಿಯಲ್ಲಿ ಮಧುರವಾಗಿದೆ. ಕಲ್ಲು ಸಕ್ಕರೆ ಸಿಹಿ ಇರ್ತದೆ, ಕೃಷ್ಣ ಕಥಾ ಸಿಹಿ ಇದೆ. ಅಂದ್ರೆ ಕೃಷ್ಣನ ನಾಮಸ್ಮರಣೆ ಮಾಡೋದ್ರಿಂದ ಆನಂದ ಉಂಟಾಗ್ತದೆ, ಕೃಷ್ಣನ ಕೀರ್ತನೆ ಮಾಡೋದ್ರಿಂದ ಆನಂದ ಉಂಟಾಗ್ತದೆ. ಆದ್ರೆ ಇವಾಗ ನಮ್ಗೆ ಆಗ್ತಾ ಇಲ್ಲ. ಅದಕ್ಕೇನು ಕಾರಣ, ಅವಿದ್ಯ. ಅವಿದ್ಯಾದ್ರಿಂದ ನಾವು ಶರೀರ ತಿಳ್ಕೊಂಡಿದ್ದೇವೆ, ಮತ್ತು ಈ ಶರೀರಕ್ಕೆ ಸಂಬಂಧಪಟ್ಟಂತ ಎಲ್ಲ ವಸ್ತುಗಳನ್ನು ನಾನು ಶರೀರ ಅಂತ ತಿಳ್ಕೊಳ್ಳೋದು ಅದಕ್ಕೆ ಅವಿದ್ಯ ಅಂತ ಹೇಳ್ತಾರೆ. ಆದ್ರಿಂದ ಯಜ್ಞವಿನ ಈ ಅವಿದ್ಯೆಯಿಂದ ದೂರ ಆಗಬೇಕು. ಅಲ್ಲಿವರೆಗೆ ಏನಾಗಲಿಲ್ಲ, ಕೃಷ್ಣ ಕಥೆ ನಮಗೆ ರುಚಿಕರ ಅನಿಸೋದು. ಆದ್ರಿಂದ ಹಂಗಂತ ಹೇಳಿ ನಾವು ಕೃಷ್ಣ ಕಥೆ ಕೇಳೋದನ್ನ ಮತ್ತು ಪರಿಣಾಮ ಜಪ ಮಾಡೋದನ್ನ ಬಿಡಬಾರ. ಏನ್ ಮಾಡ್ಬೇಕು, ಅದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ಯಾವ ರೀತಿ ಪಿತ್ತೋ ಪದಾರ್ಥದ ಸಮಸ್ಯೆನ ರೋಚಿಕ, ಯಾವ ರೀತಿ ಒಬ್ಬ ವ್ಯಕ್ತಿಗೆ ಪಿತ್ತ, ಪಿತ್ತ ಅಂದ್ರೆ ಕಾಮನೆ ಅಂತಾರಲ್ಲ, ಜಾಂಡಿಸ್. ಜಾಂಡಿಸ್ ಆದ್ಮೇಲೆ ವ್ಯಕ್ತಿಗೆ ಏನಾಗುತ್ತೆ, ಮೈಯೆಲ್ಲ ಹಳದಿ ಆಗಲಿ, ಆಮೇಲೆ ಕಣ್ಣು ಹಳದಿ ಆಗಲಿ, ಅವ್ನು ನೋಡಿದ್ದೆಲ್ಲ ಜಗತ್ತು ಹಳದಿ ಕಾಣಿಸ್ತದೆ. ಆದ್ರೆ ಜಗತ್ತು ಹಳದಿ ಇಲ್ಲ, ಜಗತ್ತು ಹಳದಿ ಇದೆ. ಆಮೇಲೆ ಗಾಗಲ್ ಹಾಕೋ, ಹಳದಿ ಗಾಗಲ್ ಹಾಕೋ ಹೇಳಿ ಜಗತ್ತು ಗಾಗಲ್ ಹಳದಿ ಕಾಣಿಸ್ತದೆ, ಜಗತ್ತು ಹಳದಿ ಕಾಣಿಸ್ತದೆ. ಅಥವಾ ಕರೆ ಗಾಗಲ್ ಜಗತ್ತು ನೀಲಿ ಇಲ್ಲ, ಕರಗುಲಿಲ್ಲ, ಹಳದಿ ಇಲ್ಲ, ಮತ್ತೆ ಜಗತ್ತು ಹೇಗಿದೆ, ನ್ಯಾಚುರಲ್ ಸ್ವಾಭಾವಿಕ. ಆದ್ರೆ ಯಾವ ವ್ಯಕ್ತಿಗೆ ಕಾಮಣೆ ಆಗ್ತದೆ, ಅವ್ರಿಗೆ ಜಾಂಡಿ ಸಾಕ್ತದೆ, ಅವನಿಗೆಲ್ಲ ಜಗತ್ತು ಹಳದಿ ಕಾಣ. ಅದೇ ರೀತಿ ಯಾವ ವ್ಯಕ್ತಿಗೆ ಹೃದಯದಲ್ಲಿ ಅಭದ್ರಗಳಿದೆ ಅಂದ್ರೆ ಅವಿದ್ಯ, ಅಂದ್ರೆ ಯಾವ ವ್ಯಕ್ತಿ ತನ್ನ ತಾನ ಶರೀರ ಅಂತ ತಿಳ್ಕೊಂತಾನೆ, ಅವನಿಗೇನು ಅನ್ನಿಸ್ತದ, ಈ ಹರಿನಾಮ ಮತ್ತು ಹರಿಕಥಾ ನಮಗೆ ರುಚಿ ಅನಿಸುತ್ತೆ. ಅದರರ್ಥ ಹರಿನಾಮಕ್ಕೇನು ಸಮಸ್ಯೆ ಇಲ್ಲ, ಹರಿನಾಮಕ್ಕೆ ಸಕ್ಕರೆ ಥರ ಇದೆ. ಆ ಸಕ್ಕರೆಯನ್ನು ನಾವು ಸವಿಲಿಕ್ಕೆ ನಮ್ಗೆ ಆಗಲಿಲ್ಲ ಅಂದ್ರೆ ಏನೋ ಅದಕ್ಕೇನಾದ್ರೂ ಕಾಮಿ ಕಾಮಿ ಆದ್ರೆ ನೀವು ಸಕ್ಕರೆ ಕೊಡ್ರಿ, ಕಲ್ ಸಕ್ಕರೆ ಕೊಡ್ರಿ, ಅಥವಾ ಏನಾದ್ರೂ ಸಿಹಿ ಪದಾರ್ಥ ತಗೊಂಡ್ರಿ, ಅವ್ರಿಗೆ ಹುಷಾರ್ ತಿನ್ನ ಬರ್ತದೆ. ನಿಮ್ಗೆ ಯಾರ್ಯಾರು ಕಾಮಿ ಆದ್ರೆ ಗೊತ್ತಿರುತ್ತೆ. ಹಾ, ಆಮೇಲೆ ಡಾಕ್ಟರ್ ಹತ್ರ ಹೋಗಿ ನೀವೇನಾದ್ರೂ ಒಂದು ಔಷಧ ಕೊಡ್ರಿ ಅಂತ ಕೇಳಿದ್ರೆ ಏನಾದ್ರು ಸಿಕ್ಕೊಡ್ತಾರ, ಅವರು ಕಲ್ ಸಕ್ಕರೆ ತಿಂದ್ರೆ ಅಂತ, ಕಬ್ಬಿನ ರಸ ಕೊಡಿರಿ ಅಂತ ಹೇಳಿ, ಸಿಹಿ ಪದಾರ್ಥ ತಿಂದ್ರಿ ಅಂತ ಹೇಳ್ತಾರೆ. ಹೌದು, ಈ ಸಿಹಿ ಪದಾರ್ಥ ತಿಂದಾಗ ಅವ್ರಿಗೆ ಇಷ್ಟ ಇಲ್ಲ, ಯಾಕಂದ್ರೆ ಕಾಮಣೆ ಕಾಮಣೆ ಅಂದ್ರೆ ಸಿಹಿ ಹಿಡಿಸೋದಿಲ್ಲ. ಅದು ಕಾಮಣೆಗೆ ನಿಜವಾದ ಉಪಾಯ ಏನು, ಔಷಧಿ ಏನು, ಸಿಹಿ ಪದಾರ್ಥ. ಅದೇ ರೀತಿ ಹೃದಯದೊಳಗಿನ ಸಮಸ್ಯೆಗಳಿದ್ದಾವೆ, ಶರೀರ ತಿಳ್ಕೊಂಡಿದ್ದೀವಿ. ಇದಕ್ಕೆ ಪರಿಹಾರ ಏನು, ಕೃಷ್ಣಕಥ. ಕೃಷ್ಣಕಥ ಹೇಳಿಸೋದಿಲ್ಲ, ಆದರೂ ನೀಡಬೇಕು, ಆದರೂ ಕೇಳಬೇಕು, ಆದರೂ ಹರೇ ಕೃಷ್ಣ ಮಂತ್ರ ಜಪ ಮಾಡಬೇಕು. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ, ಹರೇ ಹರೇ. ಯಾಕೆ, ಯಾಕಂದ್ರೆ ಔಷಧಿ ನಾವು ಡಾಕ್ಟರ್ ಹೋದಾಗ ಔಷಧಿ ನನ್ನ ಸಿಹಿ ಇರೋ ಔಷಧಿ ಕೊಡಿ ಅಂತ ಕೇಳಬೇಕು. ಔಷಧಿ ಬೇಕು ಆದ್ರೆ ಸಿಹಿ ಇರ್ತದೆ ಅಂತ ಹೇಳಿದ್ರು ಡಾಕ್ಟರ್ ಕೇಳ್ತೀನಿ. ಆದಷ್ಟು ಒಳ್ಳೆ ಔಷಧಿ ಕೊಟ್ಟರೆ ಜಲ್ದಿ ನಾನು ಈ ರೋಗದಿಂದ ಹೊರಬರ್ತೀನಿ. ಅದೇ ರೀತಿ ನಾವು ಯಾವಾಗ ಕೃಷ್ಣ ನಾಮಸ್ಮರಣೆ ಮಾಡ್ತೀವಿ ಅದು ನಮ್ಮ ಮೊದಲಿಗೆ ಹೇಳಿಸೋದಿಲ್ಲ. ಮೊದಲಿಗೆ ಹರಿಕೃಷ್ಣ ಮಾತ್ರ ಅಥವಾ ಕೃಷ್ಣ ಕಥ ನಮ್ಮ ಬಹಳ ದೊಡ್ಡ ಬಹಳ ಹೋಗುವ ಮಾತಾಡ್ತೀವಿ. ಆದರೂ ಕೂಡ ನಾವು ಔಷಧಿ ರೂಪದಲ್ಲಿ ತಗೋಬೇಕು, ಪ್ರತಿನಿತ್ಯ ತಗೋಬೇಕು. ಯಾಕೆ ನಮ್ಗೆ ಗೊತ್ತಿದೆ ಔಷಧಿ ಕಹಿ ಇರ್ಬೋದು, ಆದ್ರೆ ಔಷಧಿ ಪರಿಣಾಮ ಒಳ್ಳೆಯದ. ಆದ್ರೆ ಇಲ್ಲಿ ಔಷಧಿ ಕಹಿ ಇಲ್ಲ, ಕೃಷ್ಣ ಕಥಾ ಕಹಿ ಇಲ್ಲ. ಯಾಕೆ ಬೇರೆ ವ್ಯಕ್ತಿಗೆ ನೀವು ಸಿಹಿ ಕೊಟ್ರೆ ಅವ್ರು ಬೆಳೆಸ್ತದೆ, ಅದ್ರ ಕಾಮಿ ಅದನ್ನು ಸಿಹಿ ಏನಾದ್ರು ತಿನ್ನೋ ಕೊಟ್ರೆ ನಮ್ಗೆ ವಿಷ ಅನಿಸ್ತದೆ. ಅರ್ಥ ಮತ್ತು ನಿಯಮಿತವಾಗಿ ನಾವು ವಿಧಾನ ಸ್ಮರಣೆ ಮಾಡ್ತೀವಿ ಅನುದಿನ ಮತ್ತು ಬಿಟ್ಟು ಬಿಡದ ಆದರದಿಂದ ಗೌರವದಿಂದ ಭಕ್ತಿಯಿಂದ ನಾವು ಕೃಷ್ಣನಾಮ ಸ್ಮರಣೆ ಮಾಡುತ್ತೇವೆ ಅಂತ ಸ್ವಾದಿ ಕ್ರಮ ರೋಗವನ್ನು ಬೇರು ಸಮೇತ ಕಿತ್ತು ತೆಗಿತೀವಿ. ಬೇರು ಸಮೇತ ಕಿತ್ತೇವೆ ಅಂದ್ರೆ ಮತ್ತೆ ಆ ರೋಗ ಮಾಡಬಾರ್ದು. ಆಯುರ್ವೇದ ಪದ್ಧತಿ ಒಳಗೆ ಏನಂತಾರ, ಔಷಧಿ ತಗೊಳ್ರಿ ಅದು ತಕ್ಷಣ ಗುಣ ಆಗೋದು. ಯಾಕೆ? ಯಾಕಂದ್ರೆ ಅದು ಏನ್ ಮಾಡ್ತದೆ, ಕಳಗಳಿಂದ ಹೋಗಿ ಕಳತ್ತಂತ ಹೋಗಿ ಬೇರಿಂದ ಕಿತ್ತೀವಿ. ಇಂಗ್ಲಿಷ್ ಮೆಡಿಸಿನ್ ಹೆಂಗ ತಲ್ಲಿ ಹೋಗ್ತದೆ ಅಂತ ಒಂದು ಅನಾಸಂತ, ಹಲ್ಲು ಮಾಡ್ತದೆ ಮತ್ತೊಂದು ಬೇರೆ ಗುಳಿಗೆ, ಆಮೇಲೆ ಬೆನ್ನು ಆಗ್ತದೆ ಈ ಗುಳಿಗೆ. ಹಾ, ಒಂದೆರಡು ದಿವಸ ಮಾಡಿ ನಿಮ್ಗೆ ಆರಾಮ ಅನಿಸುತ್ತೆ, ಆದ್ರೆ ಮತ್ತೆ ವಾಪಸ್ ಬರ್ಬೋದು. ಯಾಕೆ ರೋಗ ತುಂಬಾ ಗುಣ ಆಗ್ಲಿಲ್ಲ, ಕೇವಲ ಮೇಲಿನ ಏನು ಲಕ್ಷಣಗಳಿದೆ ಲಕ್ಷಣಗಳನ್ನ ಗುಣ ಮಾಡಿ. ಜ್ವರ ಬರ್ತದೆ ಹಗಲು, ಅದಕ್ಕೆ ನೀವು ಕೆಲವೊಂದು ಗುಳಿಗೆ ತಗೊಂಡ್ರೆ ಜ್ವರ ಬಂದಾಗ್ಬಿಡುತ್ತೆ. ಜ್ವರ ಹೋಗ್ತಿಲ್ಲ ಅಂತ ನೀವು ಹೇಳ್ಬೇಕು, ಜ್ವರ ಹೋಗಿಲ್ಲ. ಜ್ವರ ಏನ್ ಮಾಡಿದ್ರು, ಅವರು ದಬಾಯಿಸಿದ್ರು ಒತ್ತಿ ಕೆಳಗಿದ್ರು, ಹಿಂಗಾಗಿ ಜ್ವರ ನಿಮ್ಗೆ ಕಾಣಿಸ್ತಾ ಇದೆ. ಆ ನಂತರ ಅದನ್ನು ಲೂಸ್ ಬಿಟ್ಟಾಗ ಮತ್ತೆ ಮಾಡ್ಬೋದು. ಆದ್ರಿಂದ ಆಯುರ್ವೇದ ಪದ್ಧತಿ ಒಳಗೆ ನೀವು ಯಾವಾಗ ಔಷಧಿ ತಗೊಳ್ತೀರಿ ಅವರೇನ್ ಮಾಡ್ತಾರ, ಬೇರೆ ಸಮೇತ ರೋಗನ ಕಿತ್ತ. ಅದೇ ರೀತಿ ಕೃಷ್ಣನಾಮ ಮತ್ತು ಕೃಷ್ಣ ಕಥಾಮೃತ ಯಾವಾಗ ನಾವು ಕೇಳ್ತೀವಿ ಏನಂತಾರೆ, ನಮ್ಮ ಹೃದಯದ ಸಮಸ್ಯೆಗಳಿಂದ ಕಾಮ ಕ್ರೋಧ ಯೋಗ ಮೋಹ ಮದ ಮನಸ್ಸ ಇದಕ್ಕೆ ಸಮೂಲವಾಗಿ ಅದರಲ್ಲಿ ರಾಮಬಾಣ ಉಪಾಯ. ರಾಮಬಾಣ ಉಪಾಯ ಅಂದ್ರೆ ಏನು ಬರ್ತದೆ, ರಾಮಬಾಣ ಏನು, ರಾಮ ಮನಸ್ಸರ ಬಾಣ ತೆಗೆದ ಅಂದ್ರೆ ಆ ಬಾಣ ಎದುರಿಗೆ ಇರುವ ವ್ಯಕ್ತಿಗೆ ಹೋಗಿ ಅದು ಬಡಿಯಲೇಬೇಕು, ಅದನ್ನ ಜೀವ ತಗೊಳ್ಳೇಬೇಕು. ರಾಮನ ಬಾಣಕ್ಕೆ ಎಂದೂ ಏನಿಲ್ಲ, ಸೋಲು ಅಂತ ತಿಳಿದು. ಅದೇ ರೀತಿ ಈ ಸಮಸ್ಯೆಗಳೇನಿದೆ, ಈ ಸಮಸ್ಯೆಗಳಿಗೆ ಒಂದೇ ಒಂದು ಉಪಾಯ ಅದು ರಾಮಬಾಣ. ಅದು ಯಾವ ಆದ್ದರಿಂದ ಈ ರೀತಿ ಒಂದು ಹರಿನಾಮ ಜಪ ಮಾಡೋದ್ರಿಂದ ಈ ರೀತಿ ಆಗ್ತದೆ. ಆಮೇಲೆ ಇನ್ನೊಂದು ಬೈಕಲ್ ಆಂಟಿಗಳು, ಬೈಕಲ್ ಆಂಟಿಗಳು ಯಾರು ಬರ್ತದೆ, ಹೆಸರು ಕೇಳಿದೆ ಕೇಳಿಲ್ಲ ಯಾರು? ಮೈಕಲ್ ಆಂಟಿಗಳು 14ನೇ ಶತಮಾನದಲ್ಲಿ ಇದ್ದ ಯುರೋಪ್ನಲ್ಲಿ, ಇಟಲಿ ಅಂತ ಅಲ್ಲಿ. ಇವನು ಅತ್ಯಂತ ಶ್ರೇಷ್ಠ ಕಲಾವಿದ ಮತ್ತು ಶಿಲ್ಪಕಾರ. ಶಿಲ್ಪಕಾರ ಇವನು ಮಾಡಿದ ಶಿಲ್ಪಗಳಿಗೆ ಅತ್ಯಂತ ಇಡೀ ಜಗತ್ಪ್ರಸಿದ್ಧ. ಇದು ಡೇವಿಡ್ ಹೆನ್ಸನ್ ಒಂದು ಮೂರ್ತಿ ಅನ್ಕೊಂಡಿದ್ದ, ಅದು ಸುಮಾರು 600 ಎಕರೆ ಇದೆ. ಇವಾಗಲೂ ನೋಡ್ಲಿಕ್ಕೆ ಸಿಗ್ತದೆ ಇಟಲಿ ಒಳಗೆ, ರೋಮ್ನೊಳಗೆ. ಅದು ಒಂದೇ ಕಲ್ಲಿನಲ್ಲಿ ಅವನು ಕೇಳಿದ್ದಾರೆ, ಅದು ಸಂದೂರ ಕಲ್ಲಿ ಒಳಗೆ ಕಟ್ಟು ಅಥವಾ ಮಾರ್ಬಲ್ ವೈಟ್ ಅದು ಇಡೀ ಜಗತ್ಪ್ರಸಿದ್ಧ. ಅದನ್ನು ನೋಡ್ಲಿಕ್ಕೆ ಎಲ್ಲರಾಗಿ ಜಗತ್ತಿನ ವಿಗ್ರಹ ವಿಗ್ರಹ ಕಟ್ಟಿದೆ. ಅದು ಈ ಮಣ್ಣಿನ ತರ ಪ್ಲಾಸ್ಮಾ ಪ್ಯಾಲೇಸ್ ಇಂದ ಗಣಪತಿ ಮಾಡ್ತಾರ, ಅವರು ಕೂಡ ಬೆರಗಾಗ್ತಾರ. ಯಾಕಂದ್ರೆ ಕಲ್ಲಿನೊಳಗೆ ಆ ಸಮಯದೊಳಗೆ 6 ವರ್ಷದ ಹಿಂದೆ ಅವಾಗ ಏನ್ ಕಟ್ ಮಾಡಕ್ಕ ಈ ತರ ಎಲೆಕ್ಟ್ರಿಕ್ ಯಾವ ಸಲಕರಣೆ ಇರಲಿಲ್ಲ. ಏನ್ ಮಾಡಿದ್ರು ಉಳಿ ಮತ್ತು ಸುತ್ತಿಗಿಂತ ಮಾಡಬೇಕು ಕೆಲಸ. ಆ ರೀತಿ ಅವನು ಕಟ್ಟದು ಈ ಸುಂದರ ಕಲಾಕೃತಿಗಳನ್ನು ನಿರ್ಮಾಣ ಮಾಡಿದ್ರು. ಅವನಿಗೆ ಮನಸ್ಸರೇ ಒಬ್ಬರು ಹೋಗಿ ಕೇಳಿಬಿಟ್ಟು, ಹೌದು ಈ ಸುಂದರವಾಗಿ ನಿಮ್ಮ ಮೂರ್ತಿ ಹೆಂಗ್ ಕಟ್ಟಿದ್ದೀರಿ, ನಿಮ್ಗೆ ಯಾಕೆ ಅದಕ್ಕೆ ಇಷ್ಟೆಲ್ಲ ಕಲಾ ಹೆಂಗ್ ಬಂತು, ಅದಕ್ಕೇನು ರಹಸ್ಯ ಏನು ಅಂತ ಕೇಳಿ. ಅವಾಗ ಇವ್ರು ಹೇಳ್ತಾರೆ, ಏನ್ ಹೇಳಿ, ಇಲ್ಲ ಆಕ್ಚುಲಿ ನಾನು ಯಾವಾಗ ದೊಡ್ಡ ಕಲ್ ನೋಡ್ತೇನೆ, ನನಗೇನು ಕಾಣಿಸಿದ್ರೆ ಮೂರ್ತಿ ಅದ್ರೊಳಗೆ ಕಾಣಿಸ್ತದೆ ಅಂತ ಕಡೆ. ಆಮೇಲೆ ಏನ್ ಮಾಡ್ತಾರೆ, ನಾನು ಬ್ಯಾರಾಗಿದ್ದನ್ನೆಲ್ಲ ತಗೊಂಡು ಹಾಕ್ತೇನೆ, ಮೂರ್ತಿ ಇನ್ನಷ್ಟು ದೊಡ್ಡ ಉಳಿದನ್ನೆಲ್ಲ ಕಲ್ಲೇನು ಎಕ್ಸ್ಟ್ರಾ ಆಯ್ತಲ್ಲ, ಎಕ್ಸ್ಟ್ರಾ ಕಲ್ಲನ್ನ ತಗೊಂಡು ಹಾಕ್ತೇನೆ ಉಳಿಯಿಂದ ತಗೊಂಡು ಹಾಕ್ತೀನಿ. ಅವಾಗ ಮೂರ್ತಿ ಮಾತ್ರ ನನಗೇನು ಕಾಣಿಸ್ತಲ್ಲ ಮೂರ್ತಿ, ಆ ಮೂರ್ತಿನ ನಾನು ಅಲ್ಲಿ ಕಾಣಿಸ್ತೇನೆ ಮತ್ತು ಅದನ್ನ ನಾನು ತಯಾರು ಮಾಡ್ತೇನೆ. ಈ ರೀತಿ ಉತ್ತರ ಕೊಡ್ತೀನಿ. ಅರ್ಥ ನಮ್ಮ ವ್ಯಕ್ತಿತ್ವದಲ್ಲಿನೂ ಅದೇ ರೀತಿ, ಪ್ರತಿಯೊಬ್ಬ ವ್ಯಕ್ತಿ ಏನಿದಾನಲ್ಲ ಅವನು ಭಗವಂತನ
ಶುದ್ಧ ಭಾಗ.
ಆದರೆ ಇವಾಗ ಏನಾಗಿದೆ, ಈ ಸಾಕಷ್ಟು ಉಪಾಧಿಗಳು, ನಾನು ಸ್ತ್ರೀ, ನಾನು ಪುರುಷ, ನಾನು ಓದಿದವನು, ನಾನು ಹೆಬ್ಬಟ್ಟಿನ ವ್ಯಕ್ತಿ, ಅಥವಾ ನಾನು ಶ್ರೀಮಂತ, ನಾನು ಬಡವ, ನಾನು ಓದಿದಂಥ ವ್ಯಕ್ತಿ, ನನಗೇನು ಓದು ಬರೋದಿಲ್ಲ, ಈ ರೀತಿ ನಾವೇನು ಮಾಡ್ಬಿಡ್ತೀವಿ, ಉಪಾಧಿಗಳನ್ನು ಹಾಕ್ಬಿಡ್ತೀವಿ. ಆದರೆ ಇದು ಏನಲ್ಲ, ನಮ್ಮ ನಿಜವಾದ ಐಡೆಂಟಿಟಿ ಅಲ್ಲ. ನಮ್ಮ ಐಡೆಂಟಿಟಿ ಅಥವಾ ನಮ್ಮ ಗುರುತೇನು, ನಾವು ಕೃಷ್ಣನ ಸುಂದರವಾದ ಭಕ್ತರು. ಆದರೆ ಆ ಮೂರ್ತಿ ಯಾವಾಗ ಆಗ್ತದೆ, ಮೂರ್ತಿ ಯಾವ ವ್ಯಕ್ತಿ ಕಟ್ಟಿದ್ದಾನೆ ತಿಳಿತಾ, ಹೆಣ್ಣು ಮತ್ತೆ ತಲೆ ಇರ್ತೈತಿ, ಒಂದು ದೊಡ್ಡ ತಲೆ ಇರ್ತದೆ. ಇಲ್ಲಿ ವೆಂಕಟೇಶ್ವರ ವಿಗ್ರಹ ಸುಂದರವಾಗಿ ಕಲ್ಲೆ ಪೂಜೆ ಮಾಡ್ತಾರೆ, ಆ ಕರೆಕಲ್ಲಿ ಮಾಡ್ತಾರೆ. ಆ ವ್ಯಕ್ತಿ ಮಾಡುವಾಗ ಏನ್ ಮಾಡ್ತಾರ, ಆ ಮೂರ್ತಿದು ಡಿಸೈನ್ ಹಾಕೊಂಡು ಉಳಿದಂತೇನು ತಲೆ ಇದೆ ಅದನ್ನೆಲ್ಲ ಚಿತ್ರದಲ್ಲಿ ಹಾಕ್ತಾರೆ, ಮೂರ್ತಿ ಕಾಣಿಸ್ತದೆ. ಅದೇ ರೀತಿ ನಮ್ಮಲ್ಲಿ ಏನು ಅವಶ್ಯಕ ಅನಾವಶ್ಯಕವಾಗಿ ಏನಿರೋದಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವನ್ನ ನಾವು ಕಿತ್ತು ಹಾಕ್ಬಿಟ್ರೆ ಏನು ಉಳಿದಿದೆ, ಉಳಿಯ ವ್ಯಕ್ತಿ ಯಾರು, ಒಬ್ಬ ಕೃಷ್ಣನ ಶುದ್ಧ ಭಕ್ತ. ಅಂದ್ರೆ ನಾವೆಲ್ಲರೂ ಕೃಷ್ಣನ ಶುದ್ಧ ಭಕ್ತರೇ. ಆದ್ರೆ ಏನಾಗಿದೆ ಇವಾಗ, ಈ ಕಾಮ ಕ್ರೋಧಾದಿಗಳಿಂದ ಆ ಭಕ್ತಿ ಮುಚ್ಚಲ್ಪಟ್ಟಿದೆ. ಅದರಿಂದ ನಾವು ಯಾವಾಗ ಈ ಕಾಮ ಕ್ರೋಧ ಲೋಭಗಳನ್ನು ತ್ಯಾಗ ಮಾಡ್ತೀವಿ, ಅವಾಗ ನಮ್ಗೆ ಕೃಷ್ಣ ಶುದ್ಧ ಭಕ್ತಿ ಹೋಗ್ತಾರೆ. ಅದನ್ನು ಹೆಂಗೆ ಮಾಡೋದು, ಹರಿಕಥೆ ಮತ್ತು ಹರಿ ಕೃಷ್ಣನ ಸಂಕೀರ್ತನೆ, ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಈ ಹೃದಯದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಅವರು ಪರಿಹಾರ ಮಾಡ್ತಾರೆ. ಇವಾಗ ಒಂದು ವಿಡಿಯೋ ತೋರಿಸ್ತಿದ್ದೆ, ಒಂದು ಎರಡು ನಿಮಿಷ ವಿಡಿಯೋ ಆಗಿರುತ್ತೆ ನೋಡ್ರಿ, ಹರಿನಾಥ ಮಹತ್ವ ಇರ್ತದೆ.
ಎಕ್ಸಾಮಿನೇಷನ್ ಒಳಗೆ ಏನು
ಅವರು ಪ್ರತಿ ದಿವಸ ಹೋಗ್ಬೇಕು. ಇವಾಗ 25-30 ನಿಮಿಷ ಜಪ ಮಾಡ್ತಾರೆ ಹರೇ ಕೃಷ್ಣ ಮಂತ್ರ. ಆ ವ್ಯಕ್ತಿ ಮಾಡೋ ವ್ಯಕ್ತಿ ಮತ್ತು ಈ ಮಂತ್ರ ಜಪ ಮಾಡದೇ ಇರತಕ್ಕಂಥ ವ್ಯಕ್ತಿ ಇಬ್ಬರ ನಡುವೆ ಅವರು ಏನ್ ಮಾಡಿದ್ರು, ಇಬ್ಬರ ನಡುವೆ ಇಬ್ಬರ ಮೇಲೂ ಪ್ರಯೋಗ ಮಾಡಿದ್ರು. ಪ್ರಯೋಗ ಮಾಡಿದಾಗ ಅವ್ರಿಗೆ ಏನಾಗ್ತಾ ಇದೆ, ಯಾವ ವ್ಯಕ್ತಿ ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾರೆ, ಇದು ಸೈಂಟಿಸ್ಟ್ ಅಥವಾ ಅಲ್ಲಿ ಲ್ಯಾಬೊರೇಟರಿ ಒಳಗೆ ಅವ್ರು ರೆಕಾರ್ಡ್ ಮಾಡಿದೆ, ಅವನಿಗೆ ಮಾನಸಿಕ ಒತ್ತಡದಿಂದ ಅವನಿಗೆ ಮುಕ್ತಿ ಸಿಗ್ತಾ ಇದೆ ಮತ್ತು ಕೆಟ್ಟ ಹವ್ಯಾಸಗಳಿಂದ ಅವನು ಹೊರಗೆ ಬರ್ತಾ ಇದೆ ಮತ್ತು ಅವನು ಸಮತೋಲ ವ್ಯಕ್ತಿತ್ವ ಇದೆ. ಅರ್ಥಾತ್ ಅತಿ ಹೆಚ್ಚು ಅವನು ಉದ್ರೇಕಗೊಳ್ಳೋದಿತ್ತು ಯಾವುದೇ ಪರಿಸ್ಥಿತಿಯಲ್ಲಿ. ಇದರಿಂದ ಈ ರೀತಿ ಅವರೆಲ್ಲ ಏನು ಮಾಡಿದ್ರೆ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇದು ನೋಡಿ, ನಾವು ಹರೇ ಕೃಷ್ಣ ಮಂತ್ರ ಜಪ ನಾವು ಮಾಡಬೇಕು, ಯಾಕಂದ್ರೆ ನಾವು ಭಾರತದಲ್ಲಿ ಹುಟ್ಟಿದ್ದು. ಅಮೆರಿಕದಲ್ಲಿ ಅವರು ಜಪ ಮಾಡ್ತಂದ್ರೆ ಅವರು ಅದರ ಲಾಭ ಪಡಿತಾರೆ. ಅದರಲ್ಲಿ ಹಿತ್ತಲೆಗಿಡ ಹಿತ್ತಲೆಗಿಡ ಮಾಡ್ತಾರ ಅಂದ್ರೆ ನಮ್ಮ ಹಿತ್ತಲೊಳಗೇ ಸಿಗ್ತದಲ್ಲ. ಇದೆ ಹರೇ ಕೃಷ್ಣ ಮಂತ್ರ ಅಥವಾ ಹರಿನಾಮ ಸ್ಮರಣೆ ವೆಂಕಟೇಶ್ವರ ಶುಕ್ರವಾದ ಅದೆಲ್ಲ ನಾವು ಪ್ರತಿ ದಿವಸ ಕೇಳ್ತೀವಿ. ಅದಕ್ಕೇನು ಬೆಲೆ ನಾವು ಕೊಡೋದಿಲ್ಲ, ಯಾಕಂದ್ರೆ ಅದು ಇಲ್ಲೇ ನಮ್ಮ ಒಳಗೆ ಹೋಗ್ತೀವಿ ಅಥವಾ ನಮ್ಮ ಎಲ್ಲ ತಲೆಮಾರುಗಳು ಎಲ್ಲರೂ ಜಪ ಮಾಡ್ತೀವಿ. ಹೀಗಾಗಿ ಯಾವ ವಸ್ತು ಸರಳವಾಗಿ ಸಿಗ್ತದೋ ಅದಕ್ಕೆ ಬೆಲೆ ಕಡಿಮೆ ಆಗ್ತದೆ. ಹಿಂಗಾಗಿ ಪರಿಸ್ಥಿತಿ. ಆದರೆ ಈ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಿ ಅವರು ಲಾಭ ಪಡಿತಾರೆ, ಅದು ನಾವು ಕೂಡ ನಾವೇನು ಮಾಡ್ತಾ ಇದ್ದೀವಿ, ಇದನ್ನು ಅಲಕ್ಷ್ಯ ಮಾಡ್ತೀವಿ. ಅದರಿಂದ ಈ ರೀತಿ ಮಾಡೋದನ್ನು ಬಿಟ್ಟು ನಾಶ ಮಾಡಬೇಕು. ಈ ಹರಿನಾಥ ಮಹಿಮೆಯನ್ನು ಅರ್ಥಕೊಂಡು ಅದರ ಪೂರ್ಣ ಜಪವನ್ನು ಪೂರ್ಣ ಅದನ್ನು ಲಾಭ ಪಡಿತು. ಆದ್ದರಿಂದ ಕುಣಿಯಬಾರದು ಏನಂತ ಅಂದ್ರೆ ನೆಲ ಕುಣಿಯಕ್ಕೆ ಬರೋ ವ್ಯಕ್ತಿಗೆ ನೀವು ಎಲ್ಲಿಯಾದರೂ ಬಿಡ್ರಿ, ಅವ್ರು ಕುಣಿತಾರೆ. ಅದೇ ರೀತಿ ಕೃಷ್ಣ ಏನು ಮಾಡಿದ, ಎದುರ ಮೇಲೆ ಕುಣಿದ, ಕಾಳಿಂದ ಸರ್ಪದ ಮೇಲೆ ಕುಣಿದ. ಕುಣಿಯಕ್ಕೆ ಬರೋನಿಗೆ ಅವನಿಗೆ ನೆಲ ಇರಲಿ ಅಥವಾ ಸರ್ಪ ಇರಲಿ ಅವನಿಗೆ ಅದೇನು ಫರ್ಕ್ ಆಗುತ್ತೆ? ನೀವೆಂತಾದರೂ ಹಾವಿನ ಮುಟ್ಟಿದ್ರೆ ಹಾವಿನ ಶರೀರ ಹೆಂಗಿರ್ತದೆ, ಚರ್ಮ ಅತ್ಯಂತ ನುಣ್ಣು ಬಿಡ್ತದೆ. ಎಷ್ಟು ನುಣ್ಣು ಬಿಡ್ತದೆ ಅಂದ್ರೆ ನೀವು ಅಲ್ಲಿ ಕೈ ನಿಮ್ಮ ಕೈ ಜಾರ ಅಷ್ಟು ನುಣ್ಣು ಬಿಡ್ತದೆ. ಅಂಥ ಸರ್ಫೇಸ್ ಅಥವಾ ಅಂಥ ಜಗದ ಮೇಲೆ ವ್ಯಕ್ತಿ ನಿಂತ್ಕೊಳ್ಳೋದು ದೂರ ಉಳಿತು. ಕೃಷ್ಣ ಏನು ಮಾಡೋದ್ರ ಮೇಲೆ ಹತ್ತಿ ಅವನು ಕುಣದ ಹೆಂಗೆ ಕುಣದ, ಈ ಕುಣಿಬೇಕಪ್ಪ ಅಂತಂದ್ರೆ ನೆಲ ಹಾಕಬೇಕು ಹಾಗಲ್ಲ, ಅದ್ರ ಕೃಷ್ಣ ಕುಣದ ಅದನ್ನೆಲ್ಲ ಹಾಕಿರ್ತಾವ ಅದ್ರದ್ದು ಹುಟ್ಟು ಅದ್ರ ಹಾಂದ ಇದು ಇರ್ತದೆ ಏನಂತ ಅದಕ್ಕೆ ಹೆಡೆ ಅದಲ್ಲ, ಹೆಡೆ ಹೆಂಗಿರ್ತದೆ. ಈ ಜಗದಲ್ಲಿ ಒಬ್ಬ ವ್ಯಕ್ತಿ ಕಾಲಿಡೋದು ಹೆಂಗ ಸರ್, ಆದ್ರೆ ಕೃಷ್ಣ ಎಷ್ಟು ಚೆನ್ನಾಗಿ ತಾನ ಯಾವ ರೀತಿ ಡ್ಯಾನ್ಸ್ ಮಾಡಿದ ಅಂದ್ರೆ ಯಾವ ರೀತಿ ನೃತ್ಯ ಮಾಡಿದ, ಆ ನೃತ್ಯ ಮಾಡ್ತಾ ಒಂದು ಕಾಲಿಗೆ ಇನ್ನೊಂದು ಕಾಲಿಗೆ, ಯಾಕಂದ್ರೆ ಅವ್ರು 100 ಹೆಡೆ ಇತ್ತು ಕಾಲಿಗೆ. ಕೃಷ್ಣ ಏನ್ ಮಾಡ್ತಾ ಪ್ರತಿ ಕ್ಷಣಕ್ಕೂ ಬೇರೆ ಹೆಡೆ ಮೇಲೆ ತನ್ನ ಕಾಲಿಡ್ತಾರೆ. ಆ ಹೆಡಿ ಮೇಲೆ ಯಾವ ಹೆಡಿ ನೋಡ್ರಿ, ಕೆಲವೊಂದು ಹೆಡಿ ಮೇಲೆ ಇದೆ ಕೃಷ್ಣ ಮಾಡ್ತಂತ ಅದ್ರ ಮೇಲೆ ಕಾರಣ, ಯಾಕಂದ್ರೆ ಅದನ್ನ ದಬಾಯಿಸ್ತಾರೆ. ಅಷ್ಟರೊಳಗೆ ಬೇರೆ ಹೆಡಿಗಳು ಅವ್ರ ಮೇಲೆ ಇರುತ್ತೆ ಮತ್ತು ಕೃಷ್ಣ ಅದ್ರ ಮೇಲೆ ಜಿಗಿತಾರೆ. ಈ ತರ ಜಿಗಿತ ಜಿಗಿತ ಕೃಷ್ಣ 2 ತಾಸು ಅದರ ಜೊತೆಗೆ ಏನು ನಂತರ ಮಾಡ್ತಾರೆ ಕಂಟಿನ್ಯೂಸ್. ಅದನ್ನು ನೋಡ್ತಾ ನೋಡ್ತಾ ಹೋಗ್ರು ಅವನ ಯಶೋಧ ಅನಂತ ಮಹಾರಾಜ್ ಮತ್ತು ಕೃಷ್ಣನ ಗೆಳೆಯರು ಬಲರಾಮ್ ಕೂಡ ಬರ್ತಾರೆ ಅವರೆಲ್ಲ ನೋಡಿ ಅವ್ರೇನ್ ಮಾಡ್ತಾರೆ ಅತ್ಯಂತ ಅವರಿಗೆ ಗಾಬರಿ ಆಗ್ತದೆ. ಕೃಷ್ಣ ಉಳಿತಾನೋ ಇಲ್ಲೋ, ಯಾಕಂದ್ರೆ ಇವನ ಪರಿಸ್ಥಿತಿ ಇವಾಗ ಹಿಂಗಾಗಿದೆ, ಹಾವು ಏನಾದ್ರೂ ಅವನಿಗೆ ತಿಂದು ಮನೆ ಮಾಡಿದ್ರೆ ಈ ರೀತಿ ಅವ್ರು ಚಿಂತನೆ ಮಾಡ್ತಾರೆ. ಆದ್ರೆ ಕೃಷ್ಣ ಏನಾಗ್ತದ ಅಲ್ಲಿಂದ ಯಾವ ರೀತಿ ಅಂದ್ರೆ ಕೃಷ್ಣ ತನಗೆ ಮಾಡಿದ ಅಪರಾಧ ಕ್ಷಮಿಸ್ಕೋಲ್ಲ, ಆದ್ರೆ ತನ್ನ ಭಕ್ತರಿಗೆ ಮಾಡಿದ ಅಪರಾಧ ಯಾಕಂದ್ರೆ ಕೃಷ್ಣನಿಗೆ ತನ್ನ ಭಕ್ತರ ಮೇಲೆ ಎಷ್ಟು ಪ್ರೇಮ ಅಂತಂದ್ರೆ ಅದ್ರ ಸಲುವಾಗಿ ಅವನು ಯಾವ ಮಟ್ಟಕ್ಕೆ ಹೋಗ್ಲಿಕ್ಕೂ ತಯಾರಾಗ್ತಾನೆ. ಕೃಷ್ಣ ದ್ವಾರಕದಲ್ಲಿದ್ದಾಗ ಅವನಿಗೆ ರುಕ್ಮಿಣಿ ಸತ್ಯಭಾಮ ಮತ್ತು ಜಾಂಬವತಿ ಇತರ 16,108 ಪತ್ನಿ ಇರ್ತದೆ. ಅದರಲ್ಲಿ ಸತ್ಯಭಾಮ ಮಗ ಒಬ್ಬನಿತ್ತು. ಅವನು ಮುಂದೆ ದುಷ್ಟ ಸಹವಾಸ ಮಾಡಿದ್ರಿಂದ ಅವನಿಗೆ ನರಕಾಸು ಅಂತ ಹೆಸರು ಅಥವಾ ಹೋಮಾಸುರ. ಯಾಕಂದ್ರೆ ಅವನು ನರಕಾಸುರನ ಅವನ ಗೆಳೆಯ, ನರಕಾಸುರ ಸಹವಾಸ ಮಾಡಿದ್ರಿಂದ ಅವನ ಹೆಸರು ಭೌಮ ಅಂತದ್ದು. ಅಂದ್ರೆ ಭೂಮಿ ದೇವಿಯಿಂದ ಹುಟ್ಟಿರುವಂತಹ ವ್ಯಕ್ತಿ ಭೂದೇವಿ ಮತ್ತು ಶ್ರೀದೇವಿ. ವೆಂಕಟೇಶ್ವರ ಇಬ್ಬರು ಪತ್ನಿ ಇರುತ್ತಾರಲ್ಲ, ವೆಂಕಟೇಶ್ವರ ಆದಿಬಾಜಿಗ ನೀವು ನೋಡ್ರಲ್ಲ ಸಣ್ಣ ಮೂರ್ತಿ ಅವರು, ಭೂದೇವಿ ಮತ್ತು ಇಬ್ಬರು ಶ್ರೀದೇವಿ. ಭೂದೇವಿ ಅಂತಂದ್ರೆ ಯಾರು? ಭೂಮಿ ಬಾಯಿ, ಭೂಮಿ ತಾಯಿ. ಶ್ರೀದೇವಿ ಅಂದ್ರೆ ಲಕ್ಷ್ಮಿ. ಆ ಭೂದೇವಿ ಅಂದ್ರೆ ಕೃಷ್ಣಲೀಲಾದೊಳಗೆ ಅವಳು ಯಾರಾಗಬೇಕ? ಸತ್ಯಭಾಮ ಆಗಿರ್ತಾರೆ. ಸತ್ಯಭಾಮನ ಮಗ ಭೌಮ. ಆ ಭೌಮ ನರಕಾಸುರನ ಸಹವಾಸ ಮಾಡಿದ್ರಿಂದ ಅವನು ಹಸುರ ಅಲ್ಲ, ಅವನು ರಾಕ್ಷಸ ಅಲ್ಲ, ಅವಾಗ ಅವನಿಗೆ ಭೌಮಾಸುರ. ಆದ್ರೆ ಕೃಷ್ಣ ತನ್ನ ಸ್ವಂತ ಮಗನನ್ನು ಕೂಡ ಅವನು ಕ್ಷಮೆ ಮಾಡಬೇಕು. ಯಾಕೆ? ಅವನೇನ್ ಮಾಡ್ತಾರೆ? ಎಲ್ಲ ಆಹಾರ ಎಲ್ಲ ಕಡೆಗೂ ಮಾಡ್ತಾರೆ, ಎಲ್ಲ ಭಕ್ತರಿಗೆ ತ್ರಾಸ ಕೊಡೋದು, ಆಮೇಲೆ ಸಾಧು ಸಂತರಿಗೆ ಕಷ್ಟ ಕೊಡೋದನ್ನು ನೋಡಿ ಕೃಷ್ಣ ಸ್ವಯಂ ತಾನೇ ಹೋಗಿ ಗರುಡನ ಮೇಲೆ ಕುತ್ಕೊಂಡು ಅವನಿಗೆ ಹೋಗಿ ಸಂಹಾರ ಮಾಡ್ತಾರೆ. ಯಾಕೆ? ಅವತ್ತು ನನ್ನ ಮಗ ಅದನ್ನು ಅಂತ ಹೇಳೋದು ಏನ್ ಮಾಡಲಿಲ್ಲ, ನನಗೆ ಕ್ಷಮೆ ಮಾಡಲಿಲ್ಲ. ಯಾಕೆ? ಅವನು ವೈಷ್ಣವರಿಗೆ ಅಪರಾಧ ಮಾಡ್ತಾರೆ. ಆದ್ರಿಂದ ಪುರಂದ್ರದಾಸರು ಹೇಳ್ತಾರೆ, ಹರ ಮುನಿದರೆ ಹರಿಕಾಯುವ, ಹರಿ ಮುನಿದರೆ ಹರ ಕಾಯುವ, ಹರ ಹರ ಮುನಿದರೆ ಗುರು ಕಾಯ್ತಾರೆ. ಆದ್ರೆ ಗುರು ಮುನಿದರೆ ಯಾರು ಕಾಯಬೇಕು? ಅಂದ್ರೆ ಗುರು ಒಂದ್ ವೇಳೆ ಅಥವಾ ವೈಷ್ಣವ ಒಂದ್ ವೇಳೆ ಒಬ್ಬ ವ್ಯಕ್ತಿ ಮೇಲೆ ಆ ಒಂದು ಒಬ್ಬ ಬಂತಪ್ಪ ಅಂದ್ರೆ ಅವನನ್ನ ಕಾಪಾಡ್ಲಿಕ್ಕೆ ಗುರುನು ಬರೋದಿಲ್ಲ, ಹರಿ ಅಂದ್ರೆ ವಿಷ್ಣುನು ಬರೋದಿಲ್ಲ, ಹರ ಅಂದ್ರೆ ಶಿವನು ಬರಬೇಕು. ಆದ್ರಿಂದ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಒಬ್ಬ ವೈಷ್ಣವ ಅಥವಾ ಒಬ್ಬ ಕೃಷ್ಣನ ಭಕ್ತ, ವಿಷ್ಣುವಿನ ಭಕ್ತ, ವಿಷ್ಣುಗೆ ಎಷ್ಟು ಪ್ರಿಯ ಅಂತಂದ್ರೆ ಅವನಿಗೆ ಕಾಪಾಡ್ಲಿಕ್ಕೆ ಯಾರು ಬರ್ತಾರೆ? ಹರಿ, ಹರ ಮತ್ತು ಗುರು ಮೂರಿಂದಲೂ ಅವ್ರನ್ನ ಕಾಪಾಡ್ಕೊಳ್ಳಿ ಸಾಧ್ಯ. ಆದ್ದರಿಂದ ಈ ರೀತಿ ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಕೃಷ್ಣನಿಗೆ ದುಷ್ಟನಾಶಗಳು ಅಂತ ಹೇಳ್ತಾರೆ. ಯದಾ ಯದಾ ಹಿ ಧರ್ಮಸ್ಯ, ಪ್ರತಿ ಯುಗದಲ್ಲಿ ಬಂದು ಏನು ಮಾಡ್ತಾನೆ ಕೃಷ್ಣ ದುಷ್ಟರಿಗೆ ಸಂಹಾರ ಮಾಡಿ ಸಾಧು ಅಥವಾ ಭಕ್ತರನ್ನ ಉದ್ಧಾರ ಮಾಡ್ತಾನೆ. ಅವನು ಇಷ್ಟೆಲ್ಲ ರಾಕ್ಷಸರನ್ನು ಕೊಂದ. ಇದು ಕೆಲವೇ ಇದರೊಳಗೆ ಹದಿನಾರು ಹೆಸರು ಬರ್ತದೆ. ಪೂತನ ಮೂರು ತಿಂಗಳ ಮಗುವಾಗಿದ್ದ ಕೃಷ್ಣ ಪೂತನ ರಾಕ್ಷಸಿ ಕೊಟ್ಟರು. ಶಕಟಾಸುರ, ಅಘಾಸುರ, ಮಕಾಸುರ, ಯಮಾಸುರ, ಶಂಖಚೂಡ, ಕೇಶಿಯಸುರ, ಧನುಕಾಸುರ, ಕುಲಂಬಾಸುರ, ಬಾಣಾಸುರ, ಶಿಶುಪಾಲ, ಜರಾಸಂಧ, ಅಂದ್ರೆ ಜರಾಸಂಧ ಜರಾಸಂಧ ಮತ್ತು ಅವನ ಅವನ ಸೈನ್ಯ ಎಷ್ಟಿರ್ತಂತ ಪ್ರತಿ ಸಲ 28 ಅಕ್ಷೋಣಿ ಸೈನ್ಯ ತಗೊಂಡು ಬರ್ತಾ ಇತ್ತು. ಆಮೇಲೆ ಕೃಷ್ಣನ ಸೋಲಿಸ್ ಮನೆ ಕಳೆದ 18 ಸಾರಿ ಈ ರೀತಿ ಮಾಡಿ ಅಂದ್ರೆ ಅದರದ್ದು ಸಂಖ್ಯೆ ಏನೈತಲ್ಲ ಅದನ್ನ ಯಾರು ಕಂಪ್ಯೂಟರ್ ಒಳಗೂ ಫೀಡ್ ಮಾಡಿ ನಂಬರ್ ಕಳೆದ ಅಷ್ಟೊಂದು ಸೈನಿಕರನ್ನ ಕೃಷ್ಣ ನಾಶ ಮಾಡಿದ್ರು. ಯಾಕೆ? ಅವರು ಜರಾಸಂಧ ಸೈನಿಕರಾಗಿ ಜರಾಸಂಧ ಕೂಡ ಕೊಡಬಾರ್ದು ಅಸುರ ರಾಕ್ಷಸ. ಕಂಸನಿಗೆ ಕೃಷ್ಣ ಕೊಟ್ಟ, ದುರ್ಯೋಧನ ಮತ್ತು ದುಶ್ಯಾಸನ ಹಾಗೂ 98 ಸಹೋದರರು ಅವರು ಕೂಡ ನಾಶ ಆದರು. ಮತ್ತು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿದ್ದ 64 ಕ್ಷತ್ರಿಯರು ಕೂಡ ಅವರು ಹತ್ತಿರ. ಅಂದ್ರೆ ಕೃಷ್ಣನನ್ನ ಎದುರಿಸಿ ಬದುಕಿದವರು ಯಾರಿಲ್ಲ. ಇದಕ್ಕೆ ಇಷ್ಟೆಲ್ಲ ಕೃಷ್ಣ ದುಃಖನ್ನೆಲ್ಲ ನಾಶ ಮಾಡಿದ್ರು. ಆದ್ರೆ ಕೃಷ್ಣ ಕಾಳಿದ ಸರ್ವ ಒಂದು ಕ್ಷಣಿಸಿದ ಇದೇನ್ ಸಾಧ್ಯ? ಯಾಕಂದ್ರೆ ಕೃಷ್ಣ ಭಕ್ತರ ಕಾಳಿಂದ ಏನ್ ಮಾಡಿದ ಇಡೀ ಬೃಂದಾವನಕ್ಕೆ ತ್ರಾಸು. ಅವನ ವಿಷದಿಂದ ಪಕ್ಷಿಗಳು ಸತ್ತು, ಆಕಳುಗಳು ಸತ್ತು, ಆಮೇಲೆ ಒಳಗಿರ್ತಕ್ಕಂಥ ಮೀನು ಕೂಡ ಸತ್ತು, ಬೃಂದಾವನ ವಾಸಿಗಳು ಸತ್ತು, ಆ ನಂತರ ಹುಲ್ಲು ಗಿಡ ಮರ ಎಲ್ಲರಿಗೂ ತ್ರಾಸಾಯ್ತು. ಏನು ಇವರು ಇದ್ರಲ್ಲ ಬೇರೆ ಹಸುಗಳು, ಅವರು ಡೈರೆಕ್ಟ್ ಆಗಿ ಕೃಷ್ಣನ ಮೇಲೆ ಅಟ್ಯಾಕ್ ಮಾಡಿದ್ರು. ಆದ್ರೆ ಕೃಷ್ಣ ಅವರಿಗೆ ಸಂಹಾರ ಮಾಡಿ. ಆದ್ರೆ ಕೃಷ್ಣ ಇಲ್ಲಿ ಕಾಳಿಯನ್ನಾದಾಗ ಕ್ಷಮೆ ಮಾಡ್ತಾರೆ, ಅದನ್ನ ನೋಡ್ತೇನೆ ನಾವು. ಕಾಳಿಯ ಉದ್ಧಾರ ಮಾಡ್ತಾರೆ, ಅದಕ್ಕೇನು ಕಾರಣ? ಇದು ವಿಚಿತ್ರ ಅಲ್ಲ, ಹೌದಲ್ಲ? ಕೃಷ್ಣನ ಭಕ್ತರಿಗೆ ತ್ರಾಸ ಕೊಟ್ಟ ಕೃಷ್ಣ ಭಕ್ತ ಪಡೆದಲ್ಲ ಅಂತ ನಾವು ಈಗ ಕೇಳಿ. ಆದ್ರೆ ಕೃಷ್ಣನ ಇಲ್ಲದಿದ್ದ ಹೆಚ್ಚು ಜಾಸ್ತಿ ತ್ರಾಸು ಕೊಟ್ಟವನು ಯಾರು? ಕಾಳಿಂಗ ಸರ್. ಆದ್ರೆ ಕಾಳಿಂಗನಿಗೆ ಅವನು ಉದ್ಧಾರ ಮಾಡಿದ, ಅದಕ್ಕೇನು ಕಾರಣ? ಅದಕ್ಕೇನು ಕಾರಣ ಅಂದ್ರೆ ಅವನು ಭಕ್ತರನ್ನ ರಕ್ಷಣೆ ಮಾಡ್ತಾನೆ. ಯದಾ ಯದಾ ಹಿ ಗ್ಲಾನಿರ್ಭವತಿ ಭಾರತ ಅಭಿಧಾನ ಮದನಸ ತದಾತ್ಮಾನಂ ಸುಜಾನಃ ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ. ಅಂದ್ರೆ ಕೃಷ್ಣ ಏನು ಮಾಡ್ತಾನ, ಪ್ರತಿ ಯುಗ ಯುಗದಲ್ಲಿ ಬಂದು ಭಕ್ತರನ್ನ ಕಾಪಾಡಲಿಕ್ಕೆ ಈ ಜಗತ್ತಿಗೆ ಬರ್ತಾನೆ. ಅದೇ ರೀತಿ ಕೃಷ್ಣನಾಗಿ ಬಂದಾಗ ಅವನು ಏನು ಮಾಡಿದ, ತನ್ನ ಭಕ್ತರನ್ನು ಕಾಪಾಡಲಿಕ್ಕೆ ಅವನು ಪಣ ತೊಟ್ಟಿದ್ದ. ಅವನ ಭಕ್ತರ್ಯಾರು? ನಾಗಪತ್ನಿ. ಅದನ್ನ ಭಗವದ್ಗೀತೆಯಲ್ಲಿ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಹೇಳ್ತೀವಿ. ಕೌಂತೇ ಪ್ರತಿಜಾನಿ ನಮೈ ಭಕ್ತ. ಅರ್ಥಾತ್ ಒಬ್ಬ ವ್ಯಕ್ತಿ ಅತ್ಯಂತ ಕೀಳು ವ್ಯಕ್ತಿ ಇದ್ರೂ ಕೂಡ ಅವನು ಧರ್ಮಾತ್ಮ ಆಗ್ತಾನೆ. ಕ್ಷಿಪ್ರ ಬಂದ ಅತ್ಯಂತ ಬೇಗ ಅತಿ ಶೀಘ್ರದಲ್ಲಿ ಭವತಿ ಧರ್ಮಾತ್ಮ. ಕೌಂತೇ ಪ್ರತಿಜಾನಿ ನಮೈ ಭಕ್ತ ಪಡಿ, ನನ್ನ ಭಕ್ತ ಎಂದು ನಾಶವಾಗಿಲ್ಲ ಅಂತಂದು ಹೇಳೋದು ಹೇಳಿ ಅರ್ಜುನನಿಗೆ ಹೇಳ್ತಾನೆ. ಯಾಕಂದ್ರೆ ಕೃಷ್ಣ ಕೆಲವೊಂದು ಸರಿ ಅವನೇನ್ ಮಾಡ್ತಾನ, ಪಣ ತಗೊಳ್ತಾನ, ವಚನ ತಗೊಳ್ತಾನ, ವಚನ ಕೃಷ್ಣ ಸರಿ ಪೂರ್ಣ ಮಾಡಕ್ಕಾಗಬೇಕು. ಅದನ್ನ ಕೃಷ್ಣ ಏನ್ ಹೇಳ್ತಾನೆ, ನೀನ್ ಹೇಳೋದು ಅಂತ ಅರ್ಜುನ ಹೇಳ್ತಾನೆ. ಭಗವದ್ಗೀತೆ ಆದ್ರೆ ನೀನರ್ಥ ಸತ್ಯಕ್ಕೆ ಎಂದೇ ಸತ್ಯ ನೀವೇ ಸತ್ಯ ಏನು ಕೃಷ್ಣನ ಮಾತು. ಕಾಳಿಂದ ಸ್ವಲ್ಪನ ದ್ವೇಷದಿಂದ ಇಡೀ ವೃಂದಾವನೆಯನ್ನು ಕತ್ತರಿಸಿ ಹೋಗುದು, ಆದರೂ ಕೂಡ ಕೃಷ್ಣ ನನಗೆ ಕ್ಷಮಿಸಿಲ್ಲ. ಅದಕ್ಕೆ ಏನು ಕಾರಣ? ಕಾಳಿಂದ ಸ್ವಲ್ಪನ ಪತ್ನಿ ಏನಿತ್ತು ಅವರು ಹೇಳಿದ್ರು ಕೃಷ್ಣ ಭಕ್ತರು. ಇದು ಪಾಯಿಂಟ್ ಅರ್ಥ ಮಾಡ್ಕೊಳ್ಬೇಕು. ಏನು ಕಾಳಿಂದನಿಗೆ ಸಾಕೃಷ್ಣದ ಪತ್ನಿ ಇರ್ತದೆ, ಅವರು ಕೃಷ್ಣ ಭಕ್ತಿ ಮಾಡ್ತಾರೆ. ಆದ್ದರಿಂದ ಕೃಷ್ಣ ಅವರ ಪ್ರಾರ್ಥನೆ ಇರುವವರೆಗೂ ಕಾಳಿಂದನನ್ನು ಕ್ಷಮೆ ಮಾಡಿ. ಅದೇನಾಯ್ತು ಅಂತಂದ್ರೆ ಈ ರೀತಿ ಕೃಷ್ಣ ಕಾಳಿಂಗ ಸರ್ಪದ ಮೇಲೆ ನೃತ್ಯ ಮಾಡ್ತಾರವಾಗ ಅವನ ಪತ್ನಿಯ ಬಂದು ಕೃಷ್ಣನಿಗೆ ಅವರು ಕ್ಷಮೆ ಮಾಡಿದ್ರು. ಯಾಕಂದ್ರೆ ನೀವು ದುಷ್ಟರನ್ನ ಸಂಹಾರ ಮಾಡಲಿಕ್ಕೆ ಬಂದಿದೆಯಾ, ಆದ್ರೆ ಈ ವ್ಯಕ್ತಿನೂ ಕೂಡ ದುಷ್ಟ ಇದ್ದಾನೆ. ಯಾಕಂದ್ರೆ ಆಗಿದಾನ ಇಷ್ಟೆಲ್ಲ ಭಕ್ತಿ ತ್ರಾಸ ಕೊಟ್ಟ, ಅದನ್ನ ನೀವು ಅವನ್ನ ಶಿಕ್ಷೆಗೆ ಗುರಿಪಡಿಸಿದ್ರೆ ಏನು ತಪ್ಪಿಲ್ಲ, ಆದರೂ ಕೂಡ ನೀನು ಭಕ್ತರ ಮೇಲೆ ದಯ ಮಾಡಿದಾಗ ನಾವು ನಿಮ್ಮ ಭಕ್ತಿರ್ತೀವಿ. ಈಗ ಒಂದ್ ವೇಳೆ ನಮ್ಮ ಗಂಡ ನಿಮ್ಮ ತಾಯಿ ಸತ್ತು ನಾವೆಲ್ಲ ವಿಧೇವರಾಗ್ತೀವಿ, ಅವರೆಲ್ಲ ವಿಧವೇರಾಗ್ತೀವಿ. ಆದ್ದರಿಂದ ಕೊನೆ ಪಕ್ಷ ನಮ್ಮ ಸರವಾಗಿ ಅದನ್ನು ನೀನು ಈ ಕಾಳಿಂಗನಿಗೆ ನೀನು ಉದ್ಧಾರ ಮಾಡುವಂತ ಹೇಳಿ ಕೃಷ್ಣ ಕೃಷ್ಣ ಭಕ್ತರು ಇವ್ರು ಯಾರು ಕೃಷ್ಣ ನಾಗಪತ್ನಿಯರು ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಕೇಳಿ ಕೃಷ್ಣ ಏನು ಮಾಡ್ತಾನೆ, ಕಾಳಿಂಗನಿಗೆ ಕ್ಷಣ ಮಾಡ. ಒಂದ್ ವೇಳೆ ಕಾಳಿಂಗನ ಪತ್ನಿಯರು ಒಂದ್ ವೇಳೆ ಭಕ್ತರು ಇದ್ದಿದ್ದಿಲ್ಲ ಅಂದ್ರೆ ಕಾಳಿಂಗನಿಗೆ ವೈಗಾರವನ್ನು ಬಿದ್ದಿದ್ದಾರೆ. ಯಾಕಂದ್ರೆ ಎಲ್ಲಾ ಭಕ್ತರಿಗೆ ಎಲ್ಲಾ ಹಸುರಿಗೆ ಎಲ್ಲಾ ಹಸುರಿಗೆ ಕಂಪೇರ್ ಮಾಡಿದ್ದಾರೆ, ಹೆಚ್ಚು ತ್ರಾಸ ಕೊಟ್ಟಂದ್ರೆ ಇಲ್ಲೇ ಹೇಳ್ತಾರೆ. ಆದ್ರಿಂದ ಅವನಿಗೆ ನಿಶ್ಚಿತವಾಗಿ ಕೃಷ್ಣ ಅವನಿಗೆ ಶಿಕ್ಷೆ ಕೊಡೋದಿಲ್ಲ, ಆದ್ರೆ ಶಿಕ್ಷೆಯನ್ನು ಅವನು ತಪ್ಪಿಸಿಕೊಂಡ. ಯಾಕೆ? ಯಾಕಂದ್ರೆ ಅವನ ಪತ್ನಿಯರು ಭಕ್ತರು. ಇದರ ಅರ್ಥ ಏನು? ಕೃಷ್ಣನ ಭಕ್ತರ ಸಂಬಂಧ ಜೊತೆಗೆ ನಮ್ಮ ಸಂಬಂಧ ಹಿತಕರವಾಗಿದೆ. ಅರ್ಥಾತ್ ಅಟ್ಲೀಸ್ಟ್ ಕೆಲವೊಂದು ಕೃಷ್ಣ ಭಕ್ತರನ್ನ ನಾವು ಪರಿಚಯ ಮಾಡಿಕೊಳ್ಬೇಕು. ಯಾಕಂದ್ರೆ ಕೆಲವೊಂದು ಒಂದ್ ವೇಳೆ ನಿಮ್ಮ ಪೊಲೀಸರ ಡಿಪಾರ್ಟ್ಮೆಂಟ್ನೊಳಗೆ ಯಾರಾದ್ರೂ ನಿಮ್ಗೆ ಗೊತ್ತಿದ್ರೆ ಏನಾಗ್ತದೆ, ಕಷ್ಟ ಕಾಲದೊಳಗೆ ಅವ್ರು ಸಹಾಯ ಮಾಡ್ತಾರೆ. ಇಲ್ಲ ನೀವು ಎಲ್ಲೋ ಏನೋ ಒಂದು ಗಂಡಾಂತರದೊಳಗೆ ಸಿಕ್ಕಿರಿ, ಆದ್ರೆ ನಿಮ್ಗೆ ಯಾರೋ ಪೊಲೀಸ್ ಆಫೀಸರ್ ಪರಿಚಯ ಇದ್ರೆ ಅವ್ರ ಸಹಾಯದಿಂದ ನೀವೇನು ಮಾಡ್ಬೋದು, ಹೆಂಗೋ ನೀವು ಅದೇ ರೀತಿ ಕೃಷ್ಣನ ಭಕ್ತರ ನಿಮಗೆ ಒಂದ್ ವೇಳೆ ಪರಿಚಯ ಇತ್ತು, ಅವರಲ್ಲಿ ಒಳ್ಳೆ ಸಂಬಂಧ ಇತ್ತು, ನೀವು ಅವರಿಗೆ ಪ್ರಿಯ ಇದ್ರಿ, ಅಥವಾ ಅವ್ರನ್ನ ಕೃಷ್ಣನ ಸೇವೆ ಮಾಡ್ತಾ ಮತ್ತೊಂದು ವೈಷ್ಣವ ಸೇವಾ ನೀವು ಮಾಡ್ತಾ ಇದ್ರೆ ನಿಮ್ಗೆ ನಿಶ್ಚಿತವಾಗಿಯೂ ಕೃಷ್ಣನ ಅನುಗ್ರಹ ಉಂಟಾಗ್ತದೆ. ಒಂದ್ ವೇಳೆ ನೀವು ತಪ್ಪು ಮಾಡಿದ್ರು ಕೂಡ ತಪ್ಪು ಮಾಡಬಾರ್ದು ನಾವು, ಯಾಕಂದ್ರೆ ಕಾಳಿಂಗನಲ್ಲಿ ಮಾಡಿದ ರೀತಿಯಲ್ಲಿ ನಾವು ಅಪರಾಧ ಮಾಡಬಾರ್ದು. ಒಂದ್ ವೇಳೆ ಅಪ್ಪಿತಪ್ಪಿ ಒಂದ್ ವೇಳೆ ಅಪರಾಧ ಆದ್ರೂ ಚಿಂತೆ ಇಲ್ಲ, ಕೃಷ್ಣ ನಮಗೆ ಎಂದು ಏನು ಮಾಡೋದಿಲ್ಲ, ನಾಶ ಮಾಡೋದಿಲ್ಲ. ಯಾಕೆ? ನಮ್ಮ ಸಂಬಂಧ ಭಕ್ತರ ಜೊತೆಗೆ ಹಿತಕರವಾಗಿದೆ, ಆ ಕಾರಣದಿಂದ ಕೃಷ್ಣ ಕ್ಷಮಾ. ಆದ್ದರಿಂದ ನಾವೇನು ಮಾಡಬೇಕು, ನಮ್ಮ ನಿಜವಾದ ಸಂಸಾರದಲ್ಲಿ ನಾವೇನು ಮಾಡಬೇಕು, ವೈಷ್ಣವರನ್ನು ನಮ್ಮ ಗೆಳೆಯರನ್ನಾಗಿ ಮಾಡ್ಕೊಳ್ಬೇಕು, ಅಥವಾ ವಿಷ್ಣು ಭಕ್ತರು ಅಥವಾ ಕೃಷ್ಣ ಭಕ್ತರು ಅಥವಾ ಯಾವ ರೀತಿ ಈ ರೀತಿ ಜನರು ಭಗವಂತನ ಭಕ್ತಿ ಮಾಡ್ತಾರೆ ನಿಜವಾದ ರೂಪದಲ್ಲಿ. ಯಾವ ರೂಪದಲ್ಲಿ? ಕೇವಲ ಸತ್ಯನಾರಾಯಣ ಪೂಜೆ ಮಾಡೋದು ವರ್ಷಕ್ಕೊಂದು ಸರಿ, ಆಮೇಲೆ ಇಡೀ ವರ್ಷ ಏನು ಬೇಕಾದ್ರೆ ಮಾಡೋದು, ಅದು ಭಕ್ತಿ ಅಲ್ಲ. ಭಕ್ತಿ ಅಂದ್ರೇನು? ನಿತ್ಯ ಕೃಷ್ಣ ನಾಮಸ್ಮರಣೆ ಮಾಡಬೇಕು, ಸಾಧ್ಯ ಆದಾಗ ಕೃಷ್ಣ ಅಥವಾ ಭಾಗವತ ಅಥವಾ ಭಗವದ್ಗೀತ ಓದಬೇಕು, ಪ್ರವಚನಕ್ಕೆ ಬರಬೇಕು, ಸತ್ಸಂಗಕ್ಕೆ ಬರಬೇಕು, ಮತ್ತು ಕೃಷ್ಣನ ವಿಗ್ರಹವನ್ನು ಪೂಜೆ ಮಾಡಬೇಕು ಅಥವಾ ವಿಷ್ಣುವಿನ ವಿಗ್ರಹ, ಕೃಷ್ಣನ ವಿಗ್ರಹಕ್ಕೆ ನೈವೇದ್ಯ ತೋರಿಸ್ಬೇಕು, ಆ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕು. ಆವಾಗ ವ್ಯಕ್ತಿ ಕೃಷ್ಣ ಆಗ್ತಾನೆ, ಕೃಷ್ಣ ಭಕ್ತ ಆಗ್ತಾನೆ. ಹೊತ್ತು ವರ್ಷಕ್ಕೊಂದ್ಸರಿ ನಾವು ಅಭಿಷೇಕ ಮಾಡಿ ಅಥವಾ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸಿದ ಕೂಡ ನಾವು ವೈಷ್ಣವರಾಗಲಿ ಸಾಧ್ಯ ಇಲ್ಲ. ಕೃಷ್ಣ ಭಕ್ತಿ ಇರೋದು ವರ್ಷ ಪೂರ್ತಿ ಮಾಡಲಿಕ್ಕೆ, ಮತ್ತು ಒಂದು ದಿವಸ ಮಾಡಿ ಉಳಿದೆ, ಇಡೀ ಉಳಿದ ವರ್ಷ 364 ದಿವಸ ನಾವು ಜೀವನ ಮಾಡಿದರೆ ಅದಕ್ಕೆ ವೈಷ್ಣವ ಅನ್ನೋಕ್ಕಾಗುತ್ತೆ. ಅಂದರೆ ಈ ರೀತಿ ಯಾರು ವೈಷ್ಣವ ಇರ್ತಾರಲ್ಲ, ಅಂಥ ವೈಷ್ಣವರನ್ನ ನೀವು ಒಂದು ವೇಳೆ ನೀವು ಪರಿಚಯ ಮಾಡಿಕೊಟ್ರಿ, ಅಥವಾ ಅವ್ರ ಜೊತೆಗೆ ನಿಮ್ದು ಒಳ್ಳೆಯ ಸಂಬಂಧ ಇತ್ತು ಅಂದ್ರೆ ಏನಾಗ್ತದೆ, ಕೃಷ್ಣ ನಿಶ್ಚಿತವಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ. ಯಾಕಂದ್ರೆ ಕೃಷ್ಣ ಏನ್ ಮಾಡಿದ್ರೆ, ಪ್ರಹ್ಲಾದ ತಂದೆ ಹಿರಣ್ಯಕಶಿಪುಗೆ ನರಸಿಂಹದೇವನಾಗಿರ್ಬೋದು ಮುಕ್ತಿಯನ್ನು ದಯಪಾಲಿಸಿದ. ಇವನು ಈ ಹಿರಣ್ಯಕಶಿಪುನು ಕಾಳಿಯಾಗಿದ್ದ ನಮ್ಮ ರೀತಿ, ಅವ ಕಾಳಿಯಾಗಿ ಮಾಡಿದ ಒಂದು ಸಣ್ಣ ನದಿ ಒಳಗೆ ಅವನು ಸಮಸ್ಯೆ ಉಂಟಾಗಿದೆ. ಬೃಂದಾವನ ಸಣ್ಣ ಹಳ್ಳಿ, ಆ ಹಳ್ಳಿ ಒಳಗೆ ಅವನು ಇಷ್ಟೆಲ್ಲ ಸಮಸ್ಯೆ ಗ್ರೋ ಮಾಡಿದ. ಆದ್ರೆ ಇವನು ಹಿರಣ್ಯಕಶಿಪು ಇಡೀ ಬ್ರಹ್ಮಾಂಡದೊಳಗನ ಇಡೀ ದೇವಿ ದೇವತೆಗಳು ಋಷಿಮುನಿಗಳು ಎಲ್ಲ ಪ್ರತ್ಯಿಸಬೇಕು ಅವನ ಇದರಿಂದ ಕೋಪದಿಂದ. ಅಂಥ ವ್ಯಕ್ತಿಗೂ ನರಸಿಂಹದೇವ ಏನು ಮಾಡಿಬಿಟ್ಟ, ಉದ್ಧಾರ ಮಾಡಿದ. ಮೊದಲು ಅವನಿಗೆ ಕೊಂದು ಹಾಕಿದ, ಆದ್ರೆ ಅವನ ಆತ್ಮೈಕ್ಯ ಏನಂತ ಮುಕ್ತಿ ಸಿಕ್ತು. ಯಾಕೆ? ಅವನ ಮಗ ಪ್ರಹ್ಲಾದ ಏನಿದ್ದ ಮುಕ್ತ ಹೇಳ್ತಾನೆ. ಆದ್ದರಿಂದ ಯಾವ ವ್ಯಕ್ತಿ ಭಕ್ತಿ ಮಾಡ್ತಾನೆ ಅವನ ಇಡೀ ಪರಿವಾರಕ್ಕೆ ಒಳ್ಳೆಯದಾಗ. ಪ್ರಹ್ಲಾದ ಮಹಾರಾಜ ನರಸಿಂಹದೇವನಿಗೆ ಹೋಗಿ ಹೇಳ್ತಾನೆ, ನನ್ನ ತಂದೆ ಕ್ಷಮೆ ಮಾಡಬೇಕಂದ್ರೆ ಯಾಕಂದ್ರೆ ಅವನಿಗೆ ಗೊತ್ತಿದ್ದಿಲ್ಲ ತಪ್ಪು ಮಾಡಿದಾನೆ ಅಂತೇಳಿ ನರಸಿಂಹದೇವನಿಗೆ ಪ್ರಹ್ಲಾದ ಹೋಗಿ ಕ್ಷಮೆ ಕೇಳ್ತಾನೆ. ತಂದೆ ಪರವಾಗಿ ಮಗ ಕ್ಷಮೆ ಕೇಳ್ತಾನೆ. ಅವಾಗ ನರಸಿಂಹದೇವ ಏನು ಹೇಳ್ತಾನೆ, ಪ್ರಹ್ಲಾದ ನೀನು ಚಿಂತೆ ಮಾಡೋ ಕಾರಣನೇ ಇಲ್ಲ, ಯಾಕೆ ನೀನು ಒಬ್ಬ ವ್ಯಕ್ತಿ ಭಕ್ತಿ ಮಾಡಿದಿರ್ತ, ನಿಮ್ಮ ಇಡೀ ಪೀಳಿಗೆ ಒಳಗೆ 14 ಏನು ಪೀಳಿಗೆ ಅನ್ನೋದು ಅಲ್ಲ, 7 ಮೇಲೆ ನನಗೆ 7 ಕಳೆ ಅಂದ್ರೆ ಮುಂದೆ ಹುಟ್ಟೋರೇನು ಪ್ರಹ್ಲಾದನ ಮುಂದೆ ಹುಟ್ಟೋ ಏನು ಜನಾಂಗ ಐತೆ, ಅದಕ್ಕೂ ಕೂಡ ನರಸಿಂಹದೇವ ಏನು ಮಾಡಿದ, ಮುಕ್ತಿಯನ್ನು ದಯಪಾಲಿಸಿದ ಅಥವಾ ಭಕ್ತಿಯನ್ನು ದಯಪಾಲಿಸಿದ. ಅಷ್ಟು ಮಾತ್ರ ಅಲ್ಲ, ಹಿರಣ್ಯಕಶಿಪು ಅವರಪ್ಪ 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 ಎಲ್ಲರೂ 7 ಪೀಳಿಗೆ ಕೆಳಗೆ 7 ಪೀಳಿಗೆ ಮ್ಯಾಲೆ ಹೇಳ್ತಾರೆ. ಟೋಟಲ್ 14 ಪೀಳಿಗೆಗೆ ನರಸಿಂಹದೇವ ಮುಕ್ತಿಯನ್ನು ದಯಪಾಲಿಸಿದೆ. ಯಾಕೆ? ಒಬ್ಬ ವ್ಯಕ್ತಿ ಹೊತ್ತ ಬೇಡ್ತಾರೆ ಅವನ್ಯಾರೋ ಪ್ರಹ್ಲಾದ. ಆದ್ದರಿಂದ ಒಂದು ವೇಳೆ ನಿಮ್ಮ ಕುಟುಂಬದೊಳಗೆ ನೀವು ಒಬ್ಬರೇ ಭಕ್ತಿ ಮಾಡಿದ್ರೂ ಕೂಡ ನಿಮ್ಮ ಇಡೀ ಜನಾಂಗಕ್ಕೂ ಒಳ್ಳೇದಾಗುತ್ತೆ, 14 ಪೀಳಿಗೆಗೂ ಒಳ್ಳೇದಾಗುತ್ತೆ. ನೋಡ್ರಿ, ಇದು ನಾನು ಹೇಳಿದ ಮಾತಲ್ಲ, ಸ್ವಯಂ ನರಸಿಂಹ ಹೇಳಿದ ಮಾತು, ಭಾಗವತ ಓದಿದ ನಿಮ್ಗೆ ಬರ್ತಾರೆ. ಆದ್ದರಿಂದ ವಿಷ್ಣು ಭಕ್ತಿ ಎಷ್ಟು ಶ್ರೇಷ್ಠ ಅಂದ್ರೆ, ನಿಮಗೆ ಅರ್ಥ ಮಾತ್ರ ಅಲ್ಲ, ಇಡೀ ನಿಮ್ಮ ಜನಾಂಗಕ್ಕೆ ಬರೋ ಹುಟ್ಟೋ ಪೀಳಿಗೆಗೂ ದೇವರು ಒಳ್ಳೇದು ಮಾಡ್ತಾರೆ, ಅವ್ರಿಗೂ ಕೂಡ ಭಕ್ತಿ ಮತ್ತು ಮುಕ್ತಿಯನ್ನು ದಯಪಾಲಿಸ್ತಾರೆ. ಹಾಗಿರುವಾಗ ನಾವು ಯಾಕೆ ಭಕ್ತಿ ಮಾಡ್ತಾರೆ? ನಿಶ್ಚಿತವಾಗಿ ಎಲ್ಲರೂ ಮಾಡಲೇಬೇಕು. ಆದ್ದರಿಂದ ಸಜ್ಜನರ ಸಹವಾಸ, ದುರ್ಜನರ ಸಹವಾಸ ಹಂಗೆ. ಆದ್ದರಿಂದ ಸಜ್ಜನರು ಅಂದ್ರೆ ಯಾರು? ಸತ್ ಜನ. ಸತ್ ಅಂದ್ರೆ ಸನಾತನ, ಸನಾತನ ಅಂದ್ರೆ ಶಾಶ್ವತ. ಅಂದ್ರೆ ಯಾವ ವ್ಯಕ್ತಿಗಳು ಶಾಶ್ವತವಾದ ಭಗವಂತನ ಮೇಲೆ ಚರ್ಚೆ ಮಾಡ್ತಾ ಇದ್ದಾರೋ, ಯಾವ ವ್ಯಕ್ತಿ ಶಾಶ್ವತವಾದ ವ್ಯಕ್ತಿ ನಾಮಸ್ಮರಣೆ ಮಾಡ್ತಾ ಇದ್ದಾನೋ ಅವನು ಸತ್ ಜನ. ಸತ್ ಅಂದ್ರೆ ಸನಾತನ ಅಂದ್ರೆ ಶಾಶ್ವತ. ಯಾವ ವ್ಯಕ್ತಿ ಶಾಶ್ವತ ವ್ಯಕ್ತಿ ಮೇಲೆ ಚಿಂತನೆ ಮಾಡ್ತಾನೋ, ಕೀರ್ತನೆ ಮಾಡ್ತಾನೋ, ಭಕ್ತಿ ಮಾಡ್ತಾನೋ ಅವನು ಸತ್ ಜನ ಆಗ್ತಾನೆ. ಸತ್ ಜನ ಅಂದ್ರೆ ಸಜ್ಜನರ ಸಹವಾಸ ಅಂದ್ರೆ ಭಕ್ತರ ಸಹವಾಸ ಹೆಂಗೆ? ಅದು ಜೇನಿನಂತೆ. ಯಾಕ ಜೇನು ಅದಕ್ಕೆ ತಿನ್ನಲಿಕ್ಕೂ ಸಿಹಿ, ಜೊತೆಗೆ ಔಷಧಿ ಗುಣವೂ ಇದಾವೆ. ಎಷ್ಟೆಲ್ಲ ಔಷಧಿಗಳನ್ನು ನಾವು ಎದುರೊಳಗೆ ತೊಗೊಳ್ತೇವೆ, ಜೇನು ತೊಗೊಳ್ತೇವೆ. ಆದ್ದರಿಂದ ಜೇನೇನಿತ್ತಲ್ಲ ಅತ್ಯಂತ ಶ್ರೇಷ್ಠವಾದ ಒಂದು ಭಕ್ತಿ. ಅದು ಕೃಷ್ಣನ ಅಭಿಷೇಕದಲ್ಲಿ ಕೂಡ ನಾವು ಉಪಯೋಗಿಸ್ತೀವಿ. ಸಜ್ಜನರ ಸಹವಾಸ ಹಂಗೆ. ಸಜ್ಜನರು ಅಂದರೆ ಯಾರು? ಕೇವಲ ಹೆಸರಿಟ್ಕೊಂಡುಕೊಳ್ಳೇ ಒಬ್ಬ ಸಜ್ಜನ ಆಗೋದಿಲ್ಲ. ಸಜ್ಜನ ಅಂದರೆ ಯಾರು? ಯಾರು ವಿಷ್ಣುವಿನ ಭಕ್ತಿ ಮಾಡ್ತಾನೆ, ಕೃಷ್ಣನ ಭಕ್ತಿ ಮಾಡ್ತಾನೆ, ಅವನಿಗೆ ಸಜ್ಜನ ಅಂತ ಹೇಳ್ಬೋದು. ದುರ್ಜನರು ಹೆಂಗಿರ್ತಾರೆ? ಹಿರಣ್ಯಕಶಿಪು ಕಾಳಿಯ ಹೇಳ್ತಾರೆ. ಅವ್ರು ಸಹವಾಸ ಮಾಡಿದಾಗ ಏನಾಗ್ತದೆ? ಆ ವ್ಯಕ್ತಿಗೆ ಆಗಬಾರದ. ಆದ್ದರಿಂದ ನಾವೇನು ಮಾಡಬೇಕು? ಸಜ್ಜನರ ಸಹವಾಸ ಅಥವಾ ವೈಷ್ಣವರ ಸಹವಾಸದಲ್ಲಿ ನಾವಿರಬೇಕು. ಆದ್ದರಿಂದ ಒಬ್ಬ ಇಂಗ್ಲಿಷ್ ಫಿಲಾಸಫರ್ ಹೇಳಿದ, ಅವನೇನು ಹೇಳ, ಟೆಲ್ ಮಿ ವಾಟ್ ಬುಕ್ಸ್ ಆರ್ ಯು ರೀಡಿಂಗ್, ಐ ಟೆಲ್ ಯು ವಾಟ್ ಕೈಂಡ್ ಆಫ್ ಪರ್ಸನ್ ಆರ್ ಯು. ಅಂದರೆ ಇಂಗ್ಲಿಷ್ ನೋಡಿ ಏನು ತಂಡಗಳಂದ್ರೆ ಏನು, ನೀವು ಹೇಳಿ ನೀವು ಯಾವ ರೀತಿ ಪುಸ್ತಕ ಓದ್ತೀರಿ ಹೇಳ್ರಿ, ಅದನ್ನು ನೋಡಿ ನಾ ಹೇಳ್ತೀನಿ ನೀವು ಯಾವ ರೀತಿ ವ್ಯಕ್ತಿ ಅದಿರಿ ಅನ್ನೋದು. ಹೇಳಿದ, ನೀವು ಯಾವ ರೀತಿ ಪುಸ್ತಕ ಓದ್ತೀರಿ, ನೀವು ಯಾವ ರೀತಿ ಜನರ ಜೊತೆ ಒಡನಾಟ ಮಾಡ್ತೀರಿ, ನೀವು ಯಾವ ರೀತಿ ಸೀರಿಯಲ್ ಟಿವಿಯೊಳಗೆ ನೋಡ್ತೀರಿ, ಅದನ್ನು ನೋಡಿ ಒಬ್ಬ ವ್ಯಕ್ತಿ ನಾವು ನಿರ್ಧಾರ ಮಾಡಬಹುದು ನೀವು ಯಾವ ರೀತಿ ವ್ಯಕ್ತಿ ಇದ್ದೀರಿ ಅಂತ ಹೇಳ್ತಾರೆ. ಆದ್ದರಿಂದ ನೀವು ಯಾವ ರೀತಿ ಜನರ ಜೊತೆಗೆ ನಿಮ್ದು ಒಡನಾಟ ಇದೆಯೋ ಆ ರೀತಿ ಗುಣಗಳು ನಿಮ್ಮಲ್ಲಿ ಬರ್ತಾರೆ. ನೀವು ವೈಷ್ಣವನ ಜೊತೆಗೆ ನೀವು ಸಹವಾಸ ಮಾಡಿದ್ರೆ ವೈಷ್ಣವ ಗುಣಗಳು ನಿಮ್ಮಲ್ಲಿ ಬರ್ತಾರೆ. ದುರ್ಜನ ಸಹವಾಸ ಮಾಡಿದ್ರೆ ದುರ್ಜನ ಸಹವಾಸ ಇದೇ ಇದು. ಇದಕ್ಕೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿ ಪಿ ಎಚ್ ಡಿ ಮಾಡೋ ಅವಶ್ಯಕತೆ ಇಲ್ಲ. ಸಾಧಾರಣ ಒಂದು ಮಗು ಕೂಡ ಇದನ್ನು ಅರ್ಥ ಮಾಡ್ತೀವಿ. ಆದ್ದರಿಂದ ಇದನ್ನು ನಾವು ಅರ್ಥ ಮಾಡಬೇಕು, ನಮ್ಮ ಜೀವನ ಸಾಧನ. ಆದ್ದರಿಂದ ಇದನ್ನೇ ಈ ಜ್ಞಾನವನ್ನು ಭಕ್ತಿಗಳನ್ನು ಸ್ವಾಮಿ ಪ್ರಭುಪಾದರು ಏನು ಮಾಡಿದ್ರೆ ಇಡೀ ವಿಶ್ವಕ್ಕೆ ಕೊಟ್ಟಿದ್ದಾರೆ. ಅವರು ಈ ಭಾಗವತ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇದರಲ್ಲಿ ಕೃಷ್ಣನ ಎಲ್ಲ ಲೀಲೆಗಳು ಇದ್ದಾವೆ. ಭಗವದ್ಗೀತಾ, ಭಾಗವತ, ಚೈತನ್ಯ ಚರಿತಾನಂದ ಮತ್ತು ಭಕ್ತಿರಸಾಮ್ರಂಥ 80ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಅವರು ಬರೆದು ಇಂಗ್ಲೀಷ್ನಲ್ಲಿ ಬರೆದು ಅದು ಇಡೀ ಜಗತ್ತಿನ ಎಲ್ಲ ಭಾಷೆಗಳಿಗೂ ಏನಾಗಿದೆ, ಅದು ಭಾಷಾಂತರ ಅನುವಾದ ಆಗಿದೆ. ಆದ್ದರಿಂದ ನಾವು ಕೂಡ ಏನು ಮಾಡಬೇಕು, ಈ ಪುಸ್ತಕಗಳನ್ನು ಓದಿ. ನಿನ್ನೆ ನಾವು ಚರ್ಚೆ ಮಾಡ್ತಾಯಿದ್ವಿ ಯಾವ ರೀತಿ ನಾವು ಕೃಷ್ಣ ಕಥೆ ಅಥವಾ ಭಗವದ್ಗೀತಾ ಅಥವಾ ಭಾಗವತ ಓದೋದ್ರಿಂದ ಏನಾಗ್ತದೆ, ಇದು ನಮ್ಮ ತಂದೆ ನಮಗೆ ಬರೆದಂಥ ಒಂದು ಪತ್ರ. ಈ ಪತ್ರವನ್ನು ಅಟ್ಲೀಸ್ಟ್ ನಾವು ಓಪನ್ ಮಾಡಿ ನೋಡ್ಬೇಕು, ಏನು ಬರೆದಂತ ನಮ್ಮ ತಂದೆ ನಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದನ್ನು ನಾವು ಯಾವಾಗ ಇದನ್ನು ನಾವು ಓದ್ತೀವಿ ಅವಾಗ ಏನಾಗ್ತದೆ, ಕೃಷ್ಣನ ಮನಸ್ಸಿನೊಳಗೆ ಏನೈತಿ ಅದು ಅರ್ಥ. ಕೃಷ್ಣನ ಮನಸ್ಸಿನೊಳಗೆ ಏನೈತಿ ಅದನ್ನು ಕೃಷ್ಣ ಒಂದು ಹಾಡುಗಳು ಬರ್ತಾರೆ, ಅದೇ ಭಗವದ್ಗೀತೆ. ಅದನ್ನು ಅರ್ಜುನನಿಗೆ ಹೇಳಿದೆ, ಅರ್ಜುನನಿಂದ ನಮಗದು ಸಿಕ್ತ ಹೇಳ್ತಾವೆ. ಒಬ್ಬ ವ್ಯಕ್ತಿ ಯಾವ ರೀತಿ ಜೀವನ ಮಾಡಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಪುಸ್ತಕ ಓದಲಿ ಸಾಕು, ಅದು ಭಗವದ್ಗೀತೆ. ಪ್ರತಿಯೊಬ್ಬ ವ್ಯಕ್ತಿ ಈಗ ಸ್ಕೂಲು, ಕಾಲೇಜು, ಯೂನಿವರ್ಸಿಟಿ ಅಂತ ಹೋಗ್ತಾ ಇದ್ದೀವಿ ನಾವು. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಯೂನಿವರ್ಸಿಟಿ ಡಿಗ್ರಿ ಪಡೀಲಿಕ್ಕೆ ಆ ಪುಸ್ತಕ ಇಷ್ಟು ಓದ್ಬೇಕಲ್ಲ, ಈ ಪುಸ್ತಕ ನೆಲ ಮೇಲೆ ಇಟ್ಟು ಈ ಸೀಲಿಂಗಿಂತ ಮ್ಯಾಲೆ ಹೋಗ್ತದಿಲ್ಲ, ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಇಟ್ಟರೆ ಅಷ್ಟು ಪುಸ್ತಕ ನಾವು ಓದಿದ್ದೀವಿ. ಆದರೂ ಕೂಡ ಜೀವನದೊಳಗೆ ಬಿಡಿಸಲಾಗದಂಥ ಸಮಸ್ಯೆಗಳು ಉಂಟಾಗಿವೆ. ಮತ್ತು ಇಷ್ಟೆಲ್ಲ ಪುಸ್ತಕ ಓದಿದ್ವಿ, ಇಷ್ಟೆಲ್ಲ ದೊಡ್ಡ ದೊಡ್ಡ ಡಿಗ್ರಿ ತೊಗೊಂಡ್ವಿ, ಮತ್ತು ನಮ್ಮ ಸಮಸ್ಯೆಗಳಿಗೆ ಪರಿಹಾರವೂ ಸಿಗಲಿಲ್ಲ. ಮತ್ತು ಹಾಗಂದ್ರೆ ಈ ಶಿಕ್ಷಣದಿಂದ ಏನು ಪ್ರಯೋಜನ? ಯಾಕೆಂದ್ರೆ ಅದು ಜಡವಿದ್ಯೆ, ಅದು ಆಧ್ಯಾತ್ಮಿಕ ವಿದ್ಯೆ ಅಲ್ಲ. ಯಾವಾಗ ನಾವು ಆಧ್ಯಾತ್ಮಿಕ ವಿದ್ಯೆಯನ್ನು ನಾವು ಅರ್ಥ ಮಾಡ್ಕೊಳ್ತೀವಿ, ಅದು ಒಂದೇ ಒಂದು ಪುಸ್ತಕ, ಒಂದು ಭಗವದ್ಗೀತೆ ಅಥವಾ ಒಂದು ಭಾಗ, ಅದನ್ನು ಓದೋದ್ರಿಂದ ಏನಾಗ್ತದೆ, ನಮ್ಮ ಜೀವನದ ಎಲ್ಲ ಒಗಟುಗಳನ್ನು ಪ್ರಶ್ನಿಸುತ್ತದೆ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ. ಮತ್ತು ಹಂಗಿದ್ರೆ ಯಾಕೆ ಓದ್ಬಾರ್ದು? ಅದನ್ನು ಓದೋದ್ರಿಂದ ಏನಾಗ್ತದೆ, ಕೃಷ್ಣನ ಮನಸ್ಸಿನೊಳಗೆ ಏನೈತಿ ಅದು ನಿಮ್ಗೆ ಅರ್ಥ ಆಗ್ತದೆ. ಹಾಂ, ಅದು ಯಾವಾಗ ಅರ್ಥ ಆಗ್ತದೆ, ಆ ರೀತಿ ಯಾವಾಗ ನಾವು ಜೀವನ ಮಾಡ್ತೀವಿ ಆವಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಅದನ್ನು ತಿಳಿಸ್ಕೊಡ್ಲಿಕ್ಕೆ ಭಕ್ತಿಗಳು ಸ್ವಾಮಿಯವರು ಇಸ್ಕಾನ್ ಸ್ಥಾಪನೆ ಮಾಡಿದ್ದಾರೆ. ಅವರು ಸಾಕಷ್ಟು ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ. ಈ ರೀತಿ ಗ್ರಂಥಗಳ ಮೇಲೆ ನಾವು ಕೂಡ ಪ್ರವಚನ ಮಾಡ್ತೀವಿ. ಇಲ್ಲಿ ಈ ನಮ್ಮ ಮಲ್ಲಿಕಾರ್ಜುನ ನಗರವಾಗ ಒಂದು ವಿಕೃತ ಸೈಡ್, ಅಲ್ಲಿ ಪ್ರತಿ ರವಿವಾರ ಈ ಅಡ್ರೆಸ್ ಹರೇಕೃಷ್ಣ ಪ್ರಚಾರ ಕೇಂದ್ರ ಸವದತ್ತಿ ರೋಡ್ಗಳ ದುರ್ಗಾಮಠದ ಹತ್ರ ಮಲ್ಲಿಕಾರ್ಜುನ ನಗರ, ಅಲ್ಲಿ ಈ ಸೆಂಟರ್ ಮಾಡ್ತೀವಿ. ಅಲ್ಲಿ ಪ್ರತಿ ರವಿವಾರ ಏನಾಗ್ತದೆ, ಭಗವದ್ಗೀತಾ ಮತ್ತು ಭಾಗವತ ಗ್ರಂಥದ ಮೇಲೆ ಪ್ರವಚನ ಇರ್ತದೆ. ಮತ್ತು ಅಥವಾ ಎಲ್ಲರಿಗೂ ಭೋಜನ ಪ್ರಸಾದ ಹೇಳ್ತಾ. ಆದ್ರಿಂದ ನೀವು ಬಂದ್ರೆ ಏನಾಗ್ತದ, ಹೃದಯ ಶುದ್ಧ ಆಗ್ತದ, ಹೊಟ್ಟೆ ಶುದ್ಧ ಇರ್ತದೆ. ಇವಾಗ ಇಲ್ಲಿ ಇಷ್ಟು ದೊಡ್ಡ ಹಾಲ್ ಇದೆ, ಒಂದು ಕನಿಷ್ಠ ಒಂದು 1000 ಮಂದಿ ಕೂರ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ. ಬ್ಯಾಂಡ್ ಬಾಲ್ಕನಿ ಕೂಡ ಇದೆ, ಬಾಲ್ಕನಿ ಜಸ್ಟ್ ಲೈಕ್ ದ ಫಿಲ್ಮ್ ಥಿಯೇಟರ್ ಅಂತಂಗೆ ಐತಿಲ್ಲ, ಸ್ಟೇಜ್ನ ಹಿಂಗೆ ದೊಡ್ಡದಿರ್ತದೆ. ಅಲ್ಲಿ ಇದೇ ಥರ ಒಂದು ಏನಿರುತ್ತೆ, ಸ್ಕ್ರೀನ್ ಇರ್ತದೆ, ಅಲ್ಲಿ ಒಂದು ಪ್ರೊಜೆಕ್ಟ್ ಇರ್ತದೆ, ಇಲ್ಲಿ ಒಂದು ಪ್ರೊಜೆಕ್ಟ್ ಇರ್ತದೆ. ಇಲ್ಲಿ ಅಲ್ಲಿ ಇದೇ ಥರ ಚೇರ್ ಇರ್ತಾವೆ, ಇಲ್ಲಿನ ಚೇರ್ ಇರ್ತಾವೆ, ಅಲ್ಲಿನೂ ಬಾಲ್ಕನಿ ಇರ್ತದೆ, ಇಲ್ಲಿನೂ ಬಾಲ್ಕನಿ. ಆದರೆ ಇಲ್ಲಿ ಎಷ್ಟು ಯಾಕೆ ಸಂಖ್ಯೆ ಕಡಿಮೆ? ಆಮೇಲೆ ಫಿಲ್ಮ್ ಥಿಯೇಟರ್ ನೋಡಿದ್ರೆ ನೋಡ್ರಿ, ದಿವಸಕ್ಕೆ 4 ಆಟ, ಇಲ್ಲೇ ಒಂದೇ ಆಟ 6 ಅದು 7:00 to 8:30. ಹಾ, ಒಬ್ಬ ವ್ಯಕ್ತಿ ಫಿಲ್ಮ್ ಥಿಯೇಟರ್ ಹೋಗ್ತಾರೆ ಎಷ್ಟು ಮಿಸ್ ಮಾಡ್ಬೇಕಣ್ಣ? ಎಷ್ಟು ಈಗ ರೇಟ್ ಎಷ್ಟೈತೆ ಈಗ ಫಿಲಮ್ ಟಿಕೆಟ್ ಎಷ್ಟೈತೆ? ಹಾ, ಎಷ್ಟಿರ್ತದೆ ಅಂದಾಜು? ಹಾ, 50 ರೂಪಾಯಿ. ನಿಮ್ಗೆ ಮತ್ತೆ ಹೋಗ್ತೀರ? ಆಯ್ತು, 50 ರೂಪಾಯಿ ಒಂದು ಕಡೆ ಇದ್ರೂ ಕೂಡ ಒಬ್ಬ ವ್ಯಕ್ತಿ 50 ರೂಪಾಯಿ ಖರ್ಚು ಮಾಡಿ ಅಂದ್ರೆ ನೀವು ಇದ್ರೊಳಗೆ ಸಾಲಗಳನ್ನು ನಿಂತಿರ್ಬೇಕು. ಇದ್ರೊಳಗೆ ನಿಂತ್ಕೊಂಡು ಟಿಕೆಟ್ ತೊಗೊಂಡು 50 ರೂಪಾಯಿ ಖರ್ಚು ಮಾಡಿ ಆ ನಿಮ್ಗೇನು ತೋರಿಸ್ತಾರಲ್ಲೇ ಅರ್ಧದಲ್ಲಿ, ಹಾ ಕುಣಿತ, ಕುಡಿಯೋದು ಹೆಂಗೆ, ಜೀವಿಜಾಡೋದು ಹೆಂಗೆ, ಯಾವ ರೀತಿ ಯಾವ ತಪ್ಪನ್ನು ಮಾಡಬೇಕೋ ಅದನ್ನೆಲ್ಲ ತೋರಿಸ್ತಾರೆ. ಅದನ್ನು ನೋಡ್ಲಿಕ್ಕೆ ಜನ ತಾ ಒಂದು ಬೆವರು ಸುರಿಸಿ ದುಡಿದಂತ ಹಣ ಖರ್ಚು ಮಾಡಿ ಹೋಗಿ ನೋಡ್ಬೋದು. ಒಂದ್ ಸಲ ಇಲ್ಲ, 2 ಸಲ ಇಲ್ಲ. ಹಾ, ಅದು ನೋಡ್ರಿ ಈ ರೀತಿ ಎಷ್ಟೆಲ್ಲ ಫಿಲಮ್ ಥಿಯೇಟರ್. ಆಮೇಲೆ ಅಲ್ಲಿ ಹೋಗಿ ಏನ್ ತೋರಿಸ್ತಾರೆ, ಮತ್ತೆ ಬಂಗಾರ ಮನುಷ್ಯ, ಚಿನ್ನದಂತ ಮನುಷ್ಯ, ದೇವತಾ ಮನುಷ್ಯ, ಈ ರೀತಿ ಪಿಕ್ಚರ್ ಬರ್ತಾರೆ. ಇವಾಗ ಏನ್ ಬರ್ತದ, ಪಾಗಲ್, ದರ್ಟಿ ಪಿಕ್ಚರ್, ಜರಾಸಂಧ, ರಾವಣ, ರಾವಣ ಅಂತ ಒಂದು ಪಿಕ್ಚರ್ ಬರ್ತದೆ, ಸೀರಿಯಲ್ ಬಂದಿದೆ. ಈ ರೀತಿ ಪಿಕ್ಚರ್ ನೋಡ್ಲಿಕ್ಕೆ ಇಷ್ಟು ಹಣ ಖರ್ಚು ಮಾಡಿ ಹೋಗ್ಬೇಕ? ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಕಂಪೇರ್ ಮಾಡ್ರಿ, ಅದಕ್ಕಿಂತ ಕಂಪೇರ್ ಮಾಡ್ರಿ, ಇದು ಫ್ರೀ ಆಫ್ ಕಾಸ್ಟ್. ಹೌದಲ್ಲ, ಇಲ್ಲಿ ಬಂದು ಹೋಗ್ಲಿಕ್ಕೆ ನಿಮ್ಗೆ ಏನೋ ನಾವೇನು ಹಣ ಚಾರ್ಜ್ ಮಾಡ್ತಾರೆ. ಆಮೇಲೆ ಅಲ್ಲಿ ಹೋಗಿ ನೀವು ಇಂಟರ್ವಲ್ ನೋಡೋದು ನಿಮ್ಗೆ ಏನು ಕೊಡ್ತಾರ, ನೀವು ಹಣ ಖರ್ಚು ಮಾಡಿದ್ರೆ ಏನಾದರೂ ತಿನ್ಬೋದು. ಆದ್ರೆ ಇಲ್ಲೇ ಪ್ರೋಗ್ರಾಮ್ ಅಂತ ನಿಮ್ಗೆ ಪ್ರಸಾದ, ಇದು ದೇವರಿಗೆ ಅರ್ಪಣೆ ಮಾಡಿದಂತ ನೈವೇದ್ಯ, ಅದನ್ನ ನಿಮ್ಗೆ ತಿನ್ಬೋದು, ಅದು ಫ್ರೀ. ಕೃಷ್ಣ ಕಥಾ ಫ್ರೀ, ಅದು ಓದೋದ್ರಿಂದ, ಅದನ್ನು ಕೇಳೋದ್ರಿಂದ ಹೃದಯ ಶುದ್ಧ ಆಗ್ತದೆ, ಒಬ್ಬ ವ್ಯಕ್ತಿ ಸಜ್ಜನ ಆಗ್ತದೆ, ದುರ್ಜನದಿಂದ ಹೇಳಿ ಸಜ್ಜನ ಆಗ್ತದೆ. ಆಮೇಲೆ ಹಿಂಗಿರುವಾಗ ಮತ್ತೆ ಇದಕ್ಕೆ ಯಾಕೆ ನಾವು ಆದ್ಯತೆ ಕೊಡ್ಬಾರ್ದು, ಇದಕ್ಕೆ ಯಾಕೆ ನಾವು ಬರ್ಬಾರ್ದು? ಅದರಿಂದ ಇದನ್ನು ನಾವು ಅರ್ಥ ಮಾಡ್ಕೊಂಡೇ ಮಾಡಬೇಕು. ಇತರರು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಬಯಸಬೇಕು. ಕಲ್ಯಾಣ, ಇದು ಕಲ್ಯಾಣ ಮಂಟಪ ಅಂತದಲ್ಲ, ಇದು ಕಲ್ಯಾಣ ಅಂದ್ರೆ ನಿಜವಾದ ಕಲ್ಯಾಣ ಅಂದ್ರೇನು, ಅವನು ವೈಕುಂಠಕ್ಕೆ ಹೋಗ್ಬೇಕು, ಅವಾಗ ಅವನಿಗೆ ಕಲ್ಯಾಣ ಆಗ್ತದೆ. ಹೊರತು ಈ ಜಗತ್ತಿನೊಳಗೆ ಇದ್ರೆ ಕಲ್ಯಾಣ ಹೆಂಗ, ಯಾಕಂದ್ರೆ ಇಲ್ಲಿ ಜನ್ಮ ಮೃತ್ಯು ಜರ ಹೇಳಿ. ಅದರಿಂದ ನಿಜವಾದ ವ್ಯಕ್ತಿ ಕಲ್ಯಾಣ ಯಾವಾಗ ಆಗ್ತದೆ ಅವನು ಕೃಷ್ಣ ಮುಗಿದು, ಆ ನಂತರ ಅವನಿಗೆ ಕಲ್ಯಾಣ. ಇದು ನಿಜವಾದ ಕಲ್ಯಾಣ ಮಂಟಪ, ಯಾಕೆ ಇಲ್ಲಿ ಕೃಷ್ಣ ಕಥೆಯನ್ನು ಇಲ್ಲಿ ಆಯೋಜನ ನಾವು ಮಾಡಿದ್ದೀವಿ ಇಸ್ಪಾತ್ವವಾಗಿ. ಮತ್ತು ವಿಶೇಷವಾಗಿ ಮಂದಿರದ ಆಡಳಿತವರ್ಗವರು ಕೂಡ ಸಹಾಯ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ, ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳ್ತೀವಿ. ಮತ್ತು ಈ ರೀತಿ ಕಾರ್ಯಕ್ರಮ ಪ್ರತಿ ರವಿವಾರ ಲಲಿತಾಂಗಗಳಲ್ಲಿ ಬರಬೇಕು. ಅಷ್ಟು ಮಾತ್ರ ಅಲ್ಲ, ಜೊತೆಗೆ ಇಲ್ಲೊಂದು ಕಾರ್ಯಕ್ರಮ ಇನ್ನೊಂದು ಅದೇ ಮಲ್ಲಿಕಾರ್ಜುನಗಳು, ಜೊತೆಗೆ ಏನಂತಂದ್ರೆ ಸಣ್ಣ ಮಕ್ಕಳಿಗೂ ಕೂಡ ಅಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವರಿಗೆ ಆಧ್ಯಾತ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನು ತಿಳಿಸ್ಕೊಡ್ಲಿಕ್ಕೆ ಅದಕ್ಕೂ ಕೂಡ ಒಂದು ಕಾರ್ಯಕ್ರಮ ನಾವು ಶುರು ಮಾಡಿದ್ದೀವಿ. ಅದಕ್ಕೂ ಕೂಡ ನೀವು ಬಂದರೆ ಏನಂತಂದ್ರೆ ನಿಮ್ಮೂ ಭಗವದ್ಗೀತೆ ಪ್ರವಚನ ಕೇಳಲಿಕ್ಕೆ ಸಿಗ್ತದೆ, ನಿಮ್ಮ ಮಕ್ಕಳಿಗೂ ನಾವು ಏನು ಮಾಡ್ತೀವಿ, ಆಧ್ಯಾತ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನು ಕಲಿಸ್ತೀವಿ. ಯಾವ ಸ್ಕೂಲ್ ಕಾಲೇಜಲ್ಲೂ ಕಲಿಸ್ತಾ ಇಲ್ಲ, ABCDಯಿಂದ ಹಿಡಿದು ಆ ಸಣ್ಣ ಮಕ್ಕಳದ್ದು ಇವ್ರು ನೋಡಿದ್ರೆ ನಾವು ಚೀಲ ಕಾನ್ವೆಂಟ್ ಹೋಗ್ತಾ ಇರ್ತಾವ, ಅದು ಒಂದಿಷ್ಟು ದಪ್ಪಿರ್ತದೆ ಚೀಲ, ಆ ಸಣ್ಣ ಮಗುಗೆ ಎತ್ತಕ್ಕಾಗುತ್ತೆ, ಅದನ್ನು ಎತ್ಕೊಳ್ಲಿಕ್ಕೆ ಹೋಗ್ಲಿಕ್ಕೆ ತಂದೆ ತಾಯಿ. ಇಷ್ಟೆಲ್ಲ ನಾವು ಕಲಿಸ್ತಾ ಇದ್ದೇವೆ ಮಕ್ಕಳಿಗೆ, ಆದ್ರೆ ಒಂದೇನು ಮಾಡ್ತಿದ್ದೀವಿ, ಧಾರ್ಮಿಕ ಮೌಲ್ಯಗಳು ಇಲ್ಲ. ಮತ್ತು ಆಧ್ಯಾತ್ಮಿಕ ಮೌಲ್ಯಗಳು ಮತ್ತು ನೈತಿಕ ಮೌಲ್ಯಗಳನ್ನು ಕಲಿಸ್ತಾ ಇದೆ. ಇದರಿಂದ ಏನಾಗ್ತದ, ಇಂದಿನ ಪೀಳಿಗೆ ಈ ಪೀಳಿಗೆ ಹೆಂಗೆ ಐತೆ ನೋಡ್ರಿ, ಈಗಿನ ಮಕ್ಕಳು ಹೆಂಗೆ ಅದರ ಈಗಿನ ಮಕ್ಕಳು ಇದೇ ಥರ ಅವ್ರಿಗೆ ನಾವು ಬಿಟ್ಟರೆ ಮುಂದುವರ್ ಗತಿ ಏನಾಗ್ತದೆ. ಅದಕ್ಕೆ ನಾವೇನು ಮಾಡಬೇಕು, ಇದು ಆದಿತ್ತಾಯ್ತು ಅಂತ ನೋಡೋಂಗಿಲ್ಲ, ಇದಕ್ಕೆ ನಾವೇನು ಮಾಡಬೇಕು, ಇದಕ್ಕೆ ಏನಾದರೂ ಕ್ರಮ ತಗೊಳ್ಬೇಕು. ಅದರ ಸಲುವಾಗಿ ಸಣ್ಣ ಮಕ್ಕಳಿಗೆ ಆಗಿನ ಕಾರ್ಯಕ್ರಮ ಇದೆ, ಜೊತೆಗೆ ಯುವಕರ ಸಲುವಾಗಿ ನಾವು ಇಸ್ಲಾಮಿ ಸರ್ವೇಸಸ್ ಪರವಾಗಿ ನಾವೇನು ಮಾಡ್ತೀವಿ, ಇಂಗ್ಲೀಷ್ ನೋಡೋ ಕಾರ್ಯಕ್ರಮ ಅವ್ರ ಸಲುವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ಅನುಕೂಲ ಆಗೋ ದೃಷ್ಟಿಯಿಂದ ಈ ರೀತಿ ಕಾರ್ಯಕ್ರಮ ಪ್ರತಿ ರವಿವಾರ ಆಗ್ತದೆ. ಅದರಿಂದ ನೀವು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಇದರದ್ದು ಲಾಭ ಪಡೆಯಬೇಕು. ಅದೇ ರೀತಿ ಪ್ರತಿ ತಿಂಗಳ ತಿಂಗಳಿಗೆ ಎರಡು ಸರಿ ಆಗ್ತದೆ, ಗುರುವಾರ ದಿವಸ ಇಲ್ಲಿ ಈ ಮಧುವನ ಅಥವಾ ಕುಮಾರೇಶ್ವರ ಹೊಸ ಬಸ್ ಸ್ಟ್ಯಾಂಡ್ ಅಲ್ಲಿ ಈ ಕಾರ್ಯಕ್ರಮ ಇದು ಸಾಯಂಕಾಲ ಸಾಯಂಕಾಲ ಏಳರಿಂದ ಎಂಟರ ತನಕ ಆಗ್ತದೆ, ಎಂಟು ಎಂಟೂವರೆ ತನಕ ಮುಗಿದು ಅಲ್ಲಿ ಕೂಡ ಭೋಜನ ಪ್ರಸವ ಇರ್ತದೆ. ತಿಳಿದಾ, ಅಲ್ಲಿನೂ ನೀವು ಬರ್ಬೋದು, ಅಥವಾ ಆ ಏರಿಯಾದಲ್ಲಿರ್ತಕ್ಕಂಥ ನಿಮ್ಮ ಸಂಬಂಧಿಕರು ಗೆಳೆಯರು ಅವ್ರಿಗೂ ಕೂಡ ನೀವು ಈ ಅಡ್ರೆಸ್ ಕೊಟ್ಟು ಅವ್ರಿಗೂ ಅಲ್ಲಿ ಬರ್ಮಾಡ್ಕೊಬೋದು. ಅದರಿಂದ ಈ ಸುವರ್ಣ ಅವಕಾಶವನ್ನು ಕಳ್ಕೋಬೇಕು, ಇದನ್ನು ಸಾರ್ಥಕಗೊಳಿಸಿ ಆಯ್ತಾ. ಅರೆ ಇದೇ ರೀತಿ ನಾಳೆ ಕೂಡ ನಾವು ಇಲ್ಲಿ ಕೃಷ್ಣ ಕಥೆಯನ್ನು ಹೇಳೋಣ. ನಾಳೆ ದಿವಸ ನಾವೇನು ಚರ್ಚೆ ಮಾಡೋಣ, ಬ್ರಾಹ್ಮಣ ಪತ್ನಿಯರು ಅವರು ಯಾವ ರೀತಿ ಕೃಷ್ಣನನ್ನು ಸಂತೋಷಪಡಿಸಿದರು ಅದನ್ನು ನಾವು ಚರ್ಚೆ ಮಾಡೋಣ. ಅದು ಸುಂದರವಾದ ಕಥೆ ಅಲ್ಲ, ಅದನ್ನು ಕೇಳೋಕ್ಕೆ ನೀವು ನಾಳೆ ಕರೆಕ್ಟಾಗಿ ಏಳು ಗಂಟೆ ಒಳಗೆ ಬಂದ್ಬಿಡ್ತೀವಿ. ಆದರೆ ಏಳು ಗಂಟೆಗೆ ಬಂದ್ಬಿಟ್ಟು ಕರೆಕ್ಟಾಗಿ ನಾವು ಶುರು ಮಾಡಿ ಎಂಟೂವರೆ ಅಷ್ಟು ಮುಗಿಸ್ಬಿಡ್ತೀವಿ. ಯಾಕಂತಾಗ ಎಷ್ಟು 40 ಆಗಲ್ಲ. ಧನ್ಯವಾದ. 5 ನಿಮಿಷ ನಾವು ಕೀರ್ತನೆ ಮಾಡೋಣ. ಕೀರ್ತನೆ ಮಾಡೋದಂತ ಎಲ್ಲರಿಗೂ ಪ್ರಸ್ತಾವ, ಯಾರಿಗೇನಾದರೂ ಪ್ರಶ್ನೆ ಇದ್ರೆ ಕೇಳ್ಬೇಕು. ಯಾರಿಗೇನಾದರೂ ಪ್ರಶ್ನೆ ಇದೆ ಇವತ್ತಿನ ಈ ಪ್ರವಚನದ ಮೇಲೆ? ಯಾರಿಗೇನು ಪ್ರಶ್ನೆ ಇಲ್ಲ ಅಂದ್ರೇನು? ಮೌನಂ ಸಮ್ಮತಿ ಲಕ್ಷಣ ಅಂತ ಸಂಸ್ಕೃತವಾಗಿ ಏನಂತಾರ, ಮೌನಂ ಸಮ್ಮತಿ ಲಕ್ಷಣ. ಅಂದ್ರೆ ನೀವು ಸುಮ್ಮನೆ ಅದಕ್ಕೇನು ಅರ್ಥ, ನಾನು ಹೇಳಿದ್ದೆಲ್ಲ ನಿಮ್ಗೆ ಒಪ್ಪಿಗೆ ಆಗ್ತದೆ. ಅಂದ್ರೆ ನೀವು ಕೃಷ್ಣನಾಮ ಜಪ ಮಾಡೋದು, ಕೃಷ್ಣ ಕಥಾ ಕೇಳೋದು ನಿಮಗೆಲ್ಲ ಒಪ್ಪಿಗೆ ಆದಂತ ಆಯ್ತು. ನೀವು ಜಪ ಮಾಡ್ರಿ, ನಾಳೆ ಕೂಡ ಕೃಷ್ಣ ಕಥೆ ಬರ್ರಿ, ಜೊತೆ ಬರುವಾಗ ಇದೆಲ್ಲ ಹಾಲು ತುಂಬ ಸೀಟ್ ಬಹಳ ಖಾಲಿ ಅದ. ಅದಕ್ಕೆ ನೀವೆಲ್ಲ ಕೀರ್ತನೆ ಅಲ್ಲೇ ಕುಂತ ಬಹಳ
ಹರೇ ರಾಮ 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 Thank you. Thank you.